ಆಸ್ತೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯಪ್ಯಯೇಹಾನೇತಿ ಋಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದೀಗ ಯದಿನ ಸಮುಚ್ಚರಂತಿ ಯತಯೋಪಿ ಹೃದಿ ಕಾಮಜಡ ದುರಧಿಗಮೋ ಅಸತಾಂ ಹೃದಿ ಗತೋ ಅಸ್ಮೃತ ಕಂಠಮಣಿ. ಅದು ಅನುತೃಪ್ತ ಯೋಗಿನಾಂ ಅಭಯೋ ಭಗವಾನ್ ಅನವಗತ ಅಂತಕಾತ್ ಅನಧಿರೂಢ ಪದಾತ್ ಭವತಃ. ನಿನ್ನೆ ಆಗಿತ್ತು ಯದಿ ನ ಸಮುಚ್ಚರಂತಿ ಯತಯೋಪಿ ಹೃದಿ ಕಾಮಜಡಾತ್ ದುರಧಿಗಮ. ಯತಿಗಳೂ ಸಹ ದೇವ ತಾವು ಕಾಮಜಡ ಕಾಮಕ್ಕೆ ವಶರಾಗಿಬಿಟ್ರೆ ನೀನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂದಮೇಲೆ ಯತಿಗಳಲ್ಲದ ತಿಳ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದುರಧಿಗಮೋ ಅಸತಾಂ ಹೃದಿ ಗತಃ ಅಸ್ಮೃತ ಕಂಠಮಣಿ. ದೇವ್ರು ಹೇಗಿದ್ದಾನೆ ಅಸಜ್ಜನರಿಗೆ, ದೇವ್ರು ಎಲ್ಲರ ಹತ್ರೂ ದೇವರಿದ್ದಾನೆ. ಆದರೆ ಜ್ಞಾನಿಗಳು ನೆನಪು ಮಾಡಿಕೊಂಡು ಅವನ ಆರಾಧನೆ ಮಾಡ್ತಾರೆ, ಅಯೋಗ್ಯರು ಅವನು ಮರೆತು ಬಿಡ್ತಾರೆ. ಹೇಗೆ ಅಸ್ಮೃತ ಕಂಠಮಣಿ, ಕಂಠದಲ್ಲಿ ಮಣಿ ಇದ್ರೂ ಕೂಡ ಅದನ್ನು ಮರೆತು ಬಿಟ್ಟು ಮನುಷ್ಯ ಹೇಗಿರ್ತಾನೋ ಹಾಗೆ. ಅದನ್ನೇ ಇನ್ನೊಂದು ದೃಷ್ಟಾಂತ ಕೊಟ್ಟು ವಿವರಣೆ ಕೊಟ್ಟು, ಕಂಠದಲ್ಲಿರೋ ಮಣಿನ ಹೇಗೆ ಮರೀತಾರೋ ಹಾಗೆ ಹೃದಯದಲ್ಲಿರೋ ಪರಮಾತ್ಮನು ಮರೆತು ಬಿಡ್ತಾರೆ ಅಂತ ಹೇಳಿ ನಿನ್ನೆ ಬಂತದ್ದು. ಆ ಹೃದಯದಲ್ಲಿರ್ತಕ್ಕಂಥ ಮಣಿ ಅಂದ್ರೆ ಏನು? ಶ್ರೇಷ್ಠ ಅಂತ ಅರ್ಥ. ಸರ್ವಶ್ರೇಷ್ಠನಾದ ಪರಮಾತ್ಮನನ್ನ ಹೃದಯದಲ್ಲೇ ಇಟ್ಕೊಂಡ್ರು ಕೂಡ ಅವರು ಮರೆತು ಬಿಟ್ಟು ಓಡಾಡ್ತಿರ್ತಾರೆ. ಎಷ್ಟು ಮೂರ್ಖರು ಅಂತ ಅಸತಾಂ ಅಸಜ್ಜನರವರು. ಅನುತೃಪ್ತ ಯೋಗ ನಿಗಮ ಯೋಗಿನಾಂ ಅಭಯ ಭಗವನ್. ಪರಮಾತ್ಮ ಎಂಥವನು? ಅನುತೃಪ್ತ ಯೋಗಿನಾಂ ಅಭಯ, ಅನುತೃಪ್ತನು. ದೇವ್ರ ವಿಷಯ ಬಂತು ಅಂದ್ರೆ ತೃಪ್ತಿಗೆ ಮಿತಿನೇ ಇಲ್ಲ ಅವರಿಗೆ. ಅಂಥವರಿಗೆ ಪರಮಾತ್ಮ ಅಭಯನಾಗಿದ್ದಾನೆ. ದೇವ್ರ ಬಗ್ಗೆ ಯಾವಾಗಲೂ ಆಗಿರ್ತಾರವರು, ಎಲ್ಲದಕ್ಕೂ ಸಾಕು ಅಂತಾರೆ. ದೇವ್ರ ವಿಷಯ ಬಂದ ಮಾತ್ರ ಏನ್ ಬೇಕು, ಇದು ಸಾಲದು ಅದು ಸಾಕು. ಇದನ್ನೇ ತದಲಂ ಬಹುಲೋಕ ವಿಚಿಂತನೆ. ಅಲಂ ಅಂದ್ರೇನು? ಸಾಕು. ದೇವ್ರ ಬಗ್ಗೆ ಮಾತ್ರ ಬೇಕು, ಅದು ಜ್ಞಾನಿಗಳ ಲಕ್ಷಣ ಅಂತ ಹೇಳಿದ್ರು. ಭಗವನ್ ಅನವಗತ ಅಂತಕಾತ್ ಅನಧಿರೂಢ ಪದ ಭವತಃ. ಅದಕ್ಕೆ ವಿವರಣೆ, ಅದೊಂದು ಬಾಕಿ ಉಳಿದಿತ್ತಂತೆ ಕಾಣುತ್ತೆ ನೋಡಿ. ಅಮುನಾ ಉತ್ಕ ಪೂರ್ಣಾನಂದ ಲಕ್ಷಣ ಮುಕ್ತಿ ದದಾತಿ ಇತ್ಯರ್ಥ. ಇಂದ್ರಿಯಾಭಿಮಾನಿ ದೇವ ನಮ್ಮ ಯೋಗಾಭಾವ ಲಕ್ಷಣಾಂಚ ಅಮುನಾ. ಇನ್ನು ಹಿಂದಿದೆ. ನಿವೃತ್ತಿ ಮಾರ್ಗಸ್ಥಿತಾನಾಂ ಪುಂಸಾಂ ಭವತೋ ಅಧೀನಾತ್ ಅನಧಿರೂಢ ಪದಾನಾರೂಢ ವೈಕುಂಠಾದಿ ಬ್ರಹ್ಮಸ್ಥಾನ. ನಿವೃತ್ತಿ ಮಾರ್ಗಸ್ಥಿತಾನಾಂ, ನಿವೃತ್ತಿ ಮಾರ್ಗ ಅಂದ್ರೇನು? ನಿಷ್ಕಾಮ ಕರ್ಮದ ಮಾರ್ಗ ನಿವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗಕ್ಕೆ ಹೋಗೋ ಹೊರತು ದೇವರ ಮೋಕ್ಷ ಮಾರ್ಗ ಅಲ್ಲೇ ಅಲ್ಲ. ಎಷ್ಟು ಸಕಲ ವೇದಾದಿ ಶಾಸ್ತ್ರ ಓದಿದ್ರು ಕೂಡ ಫಲಾಪೇಕ್ಷೆಯಿಂದ ಕೆಲಸ ಮಾಡಿದರೆ ಏನಂತ ಕರೀತಾರೆ ಅದನ್ನು? ಪ್ರವೃತ್ತ ಮಾರ್ಗ, ನಿವೃತ್ತಿ ಮಾರ್ಗ ಅಲ್ಲ. ಫಲಾಪೇಕ್ಷೆ ಬಿಟ್ಟ ತಕ್ಷಣ ಯಾವುದಕ್ಕೆ ಸೇರ್ತಾನೆ ಅವನು? ನಿವೃತ್ತಿ ಮಾರ್ಗಕ್ಕೆ ಬರ್ತಾನೆ. ಈಗ ಮತ್ತೆ ರಿಟೈರ್ಡ್ ಮಾರ್ಗ ಆ ಥರ ತಿಳ್ಕೊಬಾರ್ದು ಅಷ್ಟೇ. ಅದು ಕೇಳಿ ಕೇಳಿ ಬಹುಶಃ ರಿಟೈರ್ಡ್ ಆದಮೇಲೆ ಓದಬೇಕು ಅಂತ ತಿಳ್ಕೊಬೇಡಿ. ನಿವೃತ್ತ ಮಾರ್ಗ ಅಂದರೆ ನಿವೃತ್ತಿ ಆದಮೇಲೆ ಓದೋದು ಅಂತ ಅರ್ಥ. ಪುಂಸಾಂ ಭವತೋ ಅಧೀನ ಅನಧಿರೂಢ ಪದ, ಆ ನಿವೃತ್ತಿ ಆದಮೇಲಲ್ಲ, ನಿವೃತ್ತರಾಗಿ ಮಾಡಬೇಕು ಅಂತ ಪರಮಾತ್ಮ ಹೇಳೋದು. ನಿವೃತ್ತಿ ಆದಮೇಲೆ ಅದೇ ದೊಡ್ಡದಲ್ಲ, ನಿವೃತ್ತರಾಗಬೇಕು ಅಂದ ಅರ್ಥ ಏನು? ಇದ್ರೂ ಅದನ್ನು ಕಡಿಮೆ ಮಾಡಿ ಮಾಡಬೇಕು, ಅದು ಶಾಸ್ತ್ರ. ಇದರ ಅಭಾವ ವೈರಾಗ್ಯ ಅಂತ ಹೇಳುವ ಇಲ್ಲ ಇಲ್ಲ, ಅದೇ ವೈರಾಗ್ಯ. ಇದ್ದಾಗ್ಬಿಟ್ರೆ ಏನಂತಾರೆ ಅದಕ್ಕೆ? ವೈರಾಗ್ಯ, ಭಾವ ವೈರಾಗ್ಯ ಇರಬೇಕು ಅದು. ಅದಕ್ಕೆ ನಿವೃತ್ತನಾಗೋದಕ್ಕಿಂತ ಮುಂಚೆನೆ ಪರಮಾತ್ಮ ಪ್ರವೃತ್ತಿ ಬಂದರೆ ಏನಂತ ಕರೀತಾರೆ? ಅದು ನಿಜವಾದ ನಿವೃತ್ತಿ. ನಿವೃತ್ತರಾದ್ಮೇಲೆ ಬೇರೆ ದಾರಿಡೇ ಅಲ್ವಲ್ಲ, ಹೊರಗೆ ಹೋಗಾಗಿಲ್ಲ, ಬಲ್ಯಲ್ಲಿ ಕೇಳಾಗಿಲ್ಲ, ದೇವರು ಬಿಟ್ಟರೆ ಗತಿ ಇಲ್ಲ. ಆಗ ಏನು ಮಾಡ್ತಾನೆ? ಅಲ್ಲಿಗೂ ಹೋಗೋದಿಲ್ಲ, ವಿಚಾರ ಬೇರೆ. ಇನ್ನು ನಿರ್ವಾಹ ಇಲ್ಲ ಅಂತ ಮಾಡ್ತಾರಲ್ಲ, ಹಾಗೆ ಇರ್ತಾರೆ. ಯಾಕೆ ಏನು ಕೆಲಸ ಇಲ್ಲ ಅಂತ ಬಂದ್ವಿ ಅಂದರೆ ಹೋಪ್ಲೆಸ್ ಕೆಲಸ ಅಂತ ಇರ್ತಾ ಇದೆ. ಏನು ಕೆಲಸ ಇಲ್ಲ ಅಂತ ಬಂದ್ವಿ ಅಂದರೆ ಇದಕ್ಕೆ ಏನು ಪ್ರಯಾರಿಟಿ ಕೊಟ್ಟಾಗಾಯ್ತು? ಲೀಸ್ಟ್ ಪ್ರಯಾರಿಟಿ. ಕೆಲಸ ಬಿಟ್ಟು ಬಂದ್ರೆ ಏನಾಯ್ತಾಗ ಪ್ರಯಾರಿಟಿ? ಏನು ಆಫೀಸ್ಗೆ ಯಾಕೆ ಹೋಗ್ತಾನೆ? ಮನೆ ಕೆಲಸ ಬಿಟ್ಟು ಆಫೀಸ್ಗೆ ಹೋಗ್ತಾನೆ, ಹೋಗ್ತಾನೆ. ಯಾಕೆ? ಪ್ರಯಾರಿಟಿ ಇದೆ ಅದು. ಅದೇ ರೀತಿ ಜ್ಞಾನಿಗಳು ಏನು ಮಾಡ್ತಾರೆ? ಆತೇನು ಮಾಡಿದ? ವಿಧೇಯಪಟ್ಟ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ರೆ ಸರ್ಕಾರ ಅದೇನು ಮಾಡಿಬಿಟ್ಟ? ನನಗೆ ನೀನು ಯೋಚನೆ ಇಲ್ಲ, ನೀವು ಹೇಳಿ ಅಂತ ಹೇಳಿದ. ಏನಂತ? ವಿಚಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ. ಅದೇನದು? ಅದರಿಂದ ನಿವೃತ್ತಿ, ಇದರಿಂದ ಪ್ರವೃತ್ತಿ. ಅದ ಇದು ಅರ್ಥ ಮಾಡಿಕೊಂಡ್ರೆ ನಿವೃತ್ತಿ ಶಬ್ದಕ್ಕೆ ಫಲ ನಿವೃತ್ತಿ ಆದಷ್ಟ ನಿವೃತ್ತ. ಪ್ರಹ್ಲಾದರ 5 ವರ್ಷದ ಕೂಸು ನಿವೃತ್ತ ಮಾರ್ಗ. ಹಿರಣ್ಯಕಶಿಪುವಿಗೆ ತಪಸ್ ಮಾಡಿದ್ದೆ ಎಷ್ಟು ವರ್ಷ ಅವನು? 36,000 ವರ್ಷ. ಇಷ್ಟಾದ್ರೆ ಏನವನು? ಪ್ರವೃತ್ತಿ ಮಾರ್ಗ. ಅದು ಅರ್ಥ ಮಾಡಿಕೊಂಡು ಏಜ್ ಕೌಂಟ್ ಆಗೋದಿಲ್ಲ, ವಯಸ್ಸು ಕಾರಣವಲ್ಲ ಹರಿಭಜನೆಗೆ. ದೇವರ ಆರಾಧನೆ ಮಾಡಬೇಕಾದ್ರೆ ಫಲಾಪೇಕ್ಷೆ ಬಿಡೋದು ಒಂದೇ ಕಾರಣ, ಆದ್ದರಿಂದ ಅದು ಸರಿ. ಅಜ್ಞಾನಾಂ ಅವನ ಅನವಗತಾತ್ ಅಜ್ಞಾತ ಅಜ್ಞಾತಾತ್ ಅಂತಕಾತ್ ಕಾಲಾದಿಲಕ್ಷಣಾತ್ ಅಭಯೋ ಅಭಯಪ್ರದಃ. ನಾವೆಲ್ಲ ಮರೆತು ಬಿಡ್ತೇವೆ, ಒಂದು ಕಡೆಗೆ ದೇವರು, ಇನ್ನೊಂದು ಕಡೆಗೆ ಮೃತ್ಯು. ನಮಗೇನಿದೆ ಈಗ ಮೃತ್ಯು ಇದೆ, ಆ ಮೃತ್ಯುವಿನ ಎಚ್ಚರ ಇದ್ರೆ ಮನುಷ್ಯ ದಾರಿ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಸರಿಯಾದ ನೆನಪಿಡು, ಪರೀಕ್ಷೆ ಬರಿತಾ ಕೂತಿರ್ತೇವೆ ನಾವೇ. ನಮ್ಮೊಂದು ಎರಡಿದೆ ಈಗ, ಒಂದೇನೀಗ ಬರಿಬೇಕು ಬರಿಬೇಕು, ಇನ್ನೊಂದು ಟೈಮ್ ನೋಡ್ತಾ ಇರ್ತಾನೆ ಗೊತ್ತಾಯ್ತು ಟೈಮ್ ಹೆಂಗಿದೆ. ಟೈಮ್ ಏನದು, ಮೃತ್ಯು ಇದ್ದಾಗ ಅಷ್ಟೊಳಗೆ ಬರಿಬೇಕು. ಕೋಳು ಹೋಗೋದ ಮುನ್ನ ಕೋಟೆ ಆಮೇಲೆ ಏನು ನೆನಪಾದ್ರೂ ಉಪಯೋಗ ಇಲ್ಲ. ಅಷ್ಟೊ ಟೈಮ್ ನೋಡ್ತಾ ನೋಡ್ತಾ ಹೇಗೆ ಬರಿತಿರ್ತಾನೋ, ಎಷ್ಟು ಆಯುಷ್ಯ ಆಯಿತು ನೋಡ್ತಾ ನೋಡ್ತಾ ಸಾಧನೆ ಮಾಡ್ತಿರ್ಬೇಕು. ಇನ್ನೇನು ಜಾಸ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷ. ಮೊದಲು ಸೀರಿಯಸ್ಸಾಗಿ ಬರೀತಾನೆ, ಬರ್ತಾ ಬರ್ತಾ ಏನು ಮಾಡ್ತಾ ಹೋಗ್ತಾನೆ, ಫಾಸ್ಟ್ ಮಾಡ್ತಾ ಹೋಗ್ತಾನೆ. ಕೊನೆ ಕೊನೆಗಂತೂ ಏನು ಗೀಸ್ತಾ ಹೋಗ್ತಾರೆ, ಅಷ್ಟು ನಿರ್ವಹಣೆ ಬರೀಲೇಬೇಕಾಗುತ್ತೆ, ಏನು ದಾರಿನೇ ಇಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಮೃತ್ಯು ಭಯ ನಮಗೆ ಯಾವಾಗಲೂ ಇರಬೇಕು. ಯಾವ ರೀತಿ ಇರಬೇಕು ಟೈಮ್ ಬಗ್ಗೆ ಭಯ ಅಂದರೆ, ಬರೀ ಭಯಪಟ್ಟು ಬರಲಿಕ್ಕೆ ಬರೋದಿಲ್ಲ. ಆಮೇಲೆ ಆ ಥರ ಭಯ ಇರಬಾರ್ದು. ಯಾವ ಥರ ಭಯ ಇರಬೇಕು, ಅಷ್ಟೊಳಗೆ ಮುಗಿಸ್ಬೇಕು ಅನ್ನೋ ಭಯ ಇರಬೇಕೆ ಹೊರತು, ಅದು ಅದೇ ಕಾಶಸ್ ಅಂತೀವಲ್ಲ ಹಾಗೆ. ಯಾವಾಗಲೂ ನಾವು ಮನುಷ್ಯ 99 ಜನ ಏನು ಮಾಡ್ತಾರೆ, ತಮಗೆ ಸಾವಿರ ಮರ್ತೇ ಬಿಡ್ತಾರೆ. ಆದ್ದರಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವರಿಗೆ ಬರೀ ಓದ್ಕೊಂಡು ಬಂದಿಲ್ಲ, ಟೈಮಿಗೆ ಗೊತ್ತಿಲ್ಲ, ಎರಡೆರಡು ಅವನಿಗೆ ಓದಿದ್ದಾನೆ, ಟೈಮ್ ಸೆನ್ಸ್ ಇದೆ. ಆಗ ಅವ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ. ಎಷ್ಟೇ ಉತ್ತರ ಹೇಳ್ತಾನೆ, ಇಷ್ಟು ಉತ್ತರ ಗೊತ್ತಿತ್ತು ಬರಲಿಕ್ಕಾಗಲಿಲ್ಲ, ಅದೇನಂತಾರೆ ತಪ್ಪು ಅಂತ, ದಡ್ಡ ನೀನು ಸರಿ ಮಾಡಿಲ್ಲ ಹಾಗಿದ್ದ. ಉತ್ತರ ಗೊತ್ತಿಲ್ಲ ಬರಲಿಲ್ಲ ಆದರೂ ದಡ್ಡ, ಗೊತ್ತಿತ್ತು ಬರಲಿಲ್ಲ ಆದರೂ ದಡ್ಡ. ಯಾತಕ್ಕೆ, ನೀನು ಟೈಮ್ ಮ್ಯಾನೇಜ್ ಮಾಡಕ್ಕೆ ಬರಲಿಲ್ಲ ನನಗೆ, ನಿನ್ನ ವಿಷಯ ಗೊತ್ತಿದ್ರು ಟೈಮ್ ಮ್ಯಾನೇಜ್ ಮಾಡಕ್ಕೆ ಬಂದಿಲ್ಲ. ಆದ್ದರಿಂದ ದಡ್ಡನೇ. ಅದನ್ನು ಎಚ್ಚೆತ್ತು ಇರೋ ಕಂಡೇ ಮನವೇ. ಏನು ಮಾಡ್ತಿರ್ತಾನ ಅವನು, ಯಾವಾಗಲೂ ಗಮನಿಸ್ತಾ ಇರ್ತಾನೆ. ಈ ಕಡೆ ಬರೆಯೋದನ್ನು ಗಮನಿಸ್ತಾನೆ, ಟೈಮ್ ಗಮನಿಸ್ತಾನೆ, ಎರಡು ಮ್ಯಾಚ್ ಮಾಡ್ತಾ ಹೋಗ್ತಾನೆ. ಅದೇ ಶಾಸ್ತ್ರದ ಅರ್ಥ. ಅದೇ ಅದನ್ನು ಹೇಳ್ತಾರೆ ಅಜ್ಞಾತಾತ್ ಅಂತಕ. ಮೃತ್ಯು ಹೇಗೆ ಗೊತ್ತಾ, ಇಲ್ಲಿ ನಮಗೆ ಸೇಫ್ ಪರೀಕ್ಷೆ ಆದರೆ ಒಂದು ಗ್ಯಾರಂಟಿ ನಮಗೆ, ಏನದು 3 hours 3 hours 2 hours ಗ್ಯಾರಂಟಿ, ಇಲ್ಲಿ ನೋ ಗ್ಯಾರಂಟಿ. ಅಜ್ಞಾತ ಅಂತಕ ಟೈಮ್ ಎಷ್ಟೊಂದು ಹೇಳೇ ಇಲ್ಲ. ಅದರಿಂದಾಗಿ ಅವಾಗ ಏನು ಮಾಡಬೇಕಾಗ, ಟೈಮ್ ಹೇಳಿಲ್ಲ ನಮಗೇನು ಮಾಡ್ತೀವಿ ಗೊತ್ತಾ, ಟೈಮ್ ಹೇಳಿಲ್ಲ ಅದರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ತಪ್ಪದು, ಟೈಮ್ ಹೇಳಿಲ್ಲ ಅದರಿಂದ ಏನು ಮಾಡಬೇಕಾಗ, ಯಾಕಂದ್ರೆ ಯಾರು ಗೊತ್ತೇ ಇಲ್ವಲ್ಲ, ಎನಿ ಟೈಮ್ ಇಟ್ ಮೇ ಅನೌನ್ಸ್ಡ್. ಎಲೆಕ್ಷನ್ ಬಂದ್ಮೇಲೆ ಶುರು ಮಾಡೋದಿಲ್ಲ, ಎಲೆಕ್ಷನ್ ಬದಲೇ ತಯಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲೇ. ಈಗ ಎನಿ ಟೈಮ್ ಅನೌನ್ಸ್ಮೆಂಟ್ ಜಾಸ್ತಿ ಟೈಮ್ ಆಮೇಲೆ ಇರೋದಿಲ್ಲ, ಮತ್ತೆ ತಯಾರು ಮಾಡ್ಕೊಂಡ್ಬಿಡ್ಬೇಕು. ಇವ್ರು ಯಾರು ಕ್ಯಾಂಡಿಡೇಟ್ ಯೋಚನೆ ಮಾಡೋದಕ್ಕೆ ಫೈಲಿಂಗ್ ಡೇಟೆ ಉಳಿದ್ಬಿಟ್ರೆ ಮೊದಲು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಯಾವಾಗಲೂ ಹೇಗಿರಬೇಕು ಅಂದರೆ ನಾವು ಎಚ್ಚರ ಹೊಂದಿ ರೆಡಿಯಾಗಿರಬೇಕು. ಅದನ್ನು ಹೇಳ್ತಾರೆ ಮಹಾಭಾರತ, ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಎಲ್ಲ ಕೆಲಸ ಮಾಡಿಕೊಂಡು ಸಾಧನೆ ಮಾಡಿದವರು ಮೃತ್ಯುವನ್ನು ಕಾಯ್ತಾ ಕೂತಿರ್ತಾರಂತೆ. ಇನ್ನು ಯಾಕೋ ಬರಲಿಲ್ಲವಲ್ಲ, ನಾ ಆಮ್ ರೆಡಿ ಅಂತೇಳಿ ಅವ್ರ್ಯಾಗ್ರು ಪೇಪರ್ ಕೊಡೋಕ್ಕೆ ಕಾಯ್ತಿರ್ತಾನೆ ಹುಡುಗ. ಬರದಾಗಿದೆ ಈಗ ಮೇಸ್ಟ್ ಅಲ್ಲಿರ್ತಾನೆ, ಇಲ್ಲಿಂದ ಬರಬೇಕಲ್ಲ ವಾಪಸ್. ಆತ ಬೇಗ ಬಂದರೆ ಕೊಟ್ಟು ಹೋಗ್ಬೇಕು ಅಂತ ಕಾಯ್ತಿರ್ತಾನೆ ಆ ಟೈಮ್. ಅದಕ್ಕೆ ವಾದಿರಾಜ ರಾಯರಂಥವ್ರು ಹ್ಯಾಕ್ ಕೂತಿದ್ರು, ಟೈಮು ಬಂದು ಕರೆಯೇ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ರಸೆ. ಆ ಥರ ಸಾಧನೆ, ಆಗ ಸಾಧನೆ ಪೂರ್ತಿ ಮುಗಿಸಿದಾಗ ಯೋಚನೆ ಇರೋದಿಲ್ಲ. ಅದು ಬಹಳ ಮುಖ್ಯ ಅಂಶ. ಅದನ್ನು ಹೇಳೋದಕ್ಕೋಸ್ಕರ ಅವರಿಗೆ ಅಂತಕಾತ್ ಅವಿಜ್ಞಾತಾತ್ ಅಭಯಪ್ರದ, ಅವರಿಗೆ ಭಯಪ್ರದ ಕಾಲ, ಇವರಿಗೆ ಅಭಯಪ್ರದ, ಜ್ಞಾನಿಗಳಿಗೆ ಅಭಯಪ್ರದ. ಯಾಕೆ ಅಷ್ಟೊಳಗೆ ಸಾಧನೆ ಮಾಡ್ಕೊಂಡು ಸುಖವಾಗಿರಬೇಕು ಅಂತ ಪ್ಲಾನ್ ಮಾಡ್ತಾರೆ, ಅವರಿಗೆ ಅದು ಜ್ಞಾನ ಇಲ್ಲ. ಪೂರ್ಣಾನಂದ ಲಕ್ಷಣ ಮುಕ್ತಿಂ ದದಾತಿ ಇತಿ ಅರ್ಥ. ಅಂಥವ್ರಿಗೆ ಪೂರ್ಣ ಮುಕ್ತಿ ಎರಡು ವಿಧ. ಒಂದು ಜನರಲಿ ಮುಕ್ತಿ ಪೂರ್ಣಾನಂದನೇ, ಆದರೆ ಸ್ವರೂಪ ಮಹತ್ವ ಕೆಲವೆಲ್ಲ ಅಧಿಕ ಪುಣ್ಯಾದಿಗಳನ್ನು ಮಾಡಿ ತಪ್ಪು ಮಾಡಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಡೌನ್ ಆಗುತ್ತೆ. ಅದಾಗದೇ ಇರಬೇಕಾದ್ರೆ ಎಚ್ಚರ ಇರಬೇಕು. ಇಂದ್ರಿಯಾಭಿಮಾನಿ ದೇವಾನಾಂ ವಿಯೋಗಾಭಾವ ಲಕ್ಷಣಾಂಚ. ಇನ್ನೊಂದು, ಇಂದ್ರಿಯಾಭಿಮಾನಿ ದೇವತೆಗಳು ಬಿಟ್ಟು ಹೋಗದಂತೆ ನೋಡ್ಕೋತಾರೆ. ಕಣ್ಣು ಕೈ ಕಾಲಿಕೆ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಅಂತ. ಕೊನೆಯವರೆಗೂ ಕೂಡ ಸಾಧನೆ ಪೂರ್ತಿ ಆಗಬೇಕಾದ್ರೆ ಒಂದನೇ ಅಂಗ ಹೋಯಿತು, ಸಾಧನೆ ಡೌನ್ ಆಯ್ತಾಗಲೇ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಏನಾಗ್ತಾ ಬಂತೀಗಲ್ಲ, ಅದಿದ್ದಾಗ ಮಾತ್ರ ಸಾಧನೆ ಮಾಡಕ್ಕೆ ಬರೋದಿಲ್ಲ, ದೇವ್ರ ಹಾಗೆ ಮಾಡೋದಿಲ್ವಂತೆ. ಎಲ್ಲ ರೀತಿ ಕೊಟ್ಟಿರ್ತಾನೆ. 120 ವಾದಿರಾಜ ಸ್ವಾಮಿಗಳಿಗೆ ಅವ್ರು ಸ್ವತಃ ರಥೋತ್ಸವ ಅವರೇ ಮಾಡಿದ್ದು, ಎಲ್ಲ ಅವರೇ. ಒಂದು ನೆಗಡಿ ಕೆಮ್ಮು ಜ್ವರ ಯಾವ್ಯಾವುದು ಇಲ್ಲ. ಏನಾಗಿತ್ತು ಅವರಿಗೆ, ಪೂರ್ಣಾನಂದ ಲಕ್ಷಣ, ಪರಿಪೂರ್ಣ ಸಾಧನೆ. ಇವತ್ತು ಎಲ್ಲ ಔಟ್ ಆಗಿಲ್ಲ, ಅವಾಗ ಆಡೋ ರೀತಿ ಬೇರೆ, ವಿಕೆಟ್ಸ್ ಬೇಕಾದಷ್ಟಿವೆ ಅಂಥೇಳಿ. ಲಾಸ್ಟ್ ವಿಕೆಟ್ಗೆ ಆಡ್ಬೇಕಾದ್ರೆ ಏನು ಮಾಡ್ತಿರ್ತಾನೆ, ಹೋದ್ರೆ ಹೋದ ಆಟಾಡೇ ಹೋದಾಗ ಲೆಕ್ಕ, ಭಾರಿ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಕರ್ಣದಲ್ಲಿ ದೃಢವಿಲ್ಲ ಕೈಗಳಲ್ಲಿ, ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಹರಿ ಅಂತ ದೇವ್ರ ನಾಮ ಇದೆ. ವಯಸ್ಸಾದ ಮೇಲೆ ಮನುಷ್ಯ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳೋದಕ್ಕೆ ಕೆಲವು ಮಾತುಗಳಿದೆ. ಅದಾಗದಂತೆ ನೋಡ್ಕೋತಾರೆ. ವ್ಯಾಸರಾಜರಿಗೆ 95 ಹೆಚ್ಚು ಕಡಿಮೆ 90+ ಅಂತ ಹೊತ್ತಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಿರ್ತಾರೆ ರಾಜ್ಯಸಭೆಯಲ್ಲಿ. ಆ ಹೊತ್ತಲ್ಲಿ ಪುಸ್ತಕ ತಂದು ಕೊಟ್ಟರೆ ವ್ಯಾಸವಿ ಚರಿತ್ರ ಓದ್ತಾರೆ ವ್ಯಾಸರಾಜ. ಸಭೆಯಲ್ಲಿ ಅವ್ರು ಹೇಳ್ತಿದ್ರೆ ಪೂರ್ತಿ ಅಲರ್ಟ್ ಆಗಿರ್ತಾರೆ ಅಷ್ಟೇ. ಅಂದ್ರೆ ಅವ್ರಿಗೆ ಏನು ಅಭಿಮಾನ ಬಿದ್ದಲ್ಲ ಇಂದ್ರಿಯ ಅಭಿಮಾನ ದೇವತೆ ವಿಯೋಗ ಆಗದಂತೆ ದೇವರು ನೋಡ್ಕೊಂಡ. ಅಮುನಾಚ ಅಥ ಅಕಾಮಯಮಾನೋ ಯೋ ಅಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮ ತತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ತುಂಬ ಅರ್ಥ ಇದೆ ಅದಕ್ಕೆ. ಅಥ ಅಕಾಮಯಮಾನ ಅಕಾಮಯಮಾನ ಫಲಕ ಅಪೇಕ್ಷೆ ಪಡದೇ ಇರುವವನಾಗಿದ್ದರೆ ಯೋ ಅಕಾಮ ಅವನ ಅಕಾಮ ನಿಷ್ಕಾಮ ಅವನ ಅಪೇಕ್ಷೆ ಒಡಗಿಂದನೂ ಇಲ್ಲ ಹೊರಗೆ ಬಂದು ತೊಗೊಳ್ತಾ ಇರಲಿಲ್ಲ ಬೇಡ ಅಂತ ಹೇಳ್ತಾನೆ. ಆಪ್ತ ಕಾಮ ಅಲ್ಲಿ ಒಂದು ಫಲಾಪೇಕ್ಷೆ ಹಾಗೆ ಬರಿತಾ ಕೂತಿರ್ತಾನೆ, ಯಾರು ಪುಸ್ತಕ ಕೊಡೋಕೆ ಬರ್ತಾನೆ. ನೋ ಐ ಡೋಂಟ್ ಕೇರ್ ರಿಜೆಕ್ಟ್ ಮಾಡ್ತಾನೆ ಅದನ್ನು. ಅಕ್ಸೆಪ್ಟ್ ಮಾಡಿದ್ರು ಅಫೆನ್ಸ್ ಅದು. ಏನು ಮಾಡಬಾರ್ದು ಅವನಾಗ, ಪುಸ್ತಕ ಬರಲಿ ಏನೇ ಬರಲಿ ಯಾರೇ ಬಂದರೂ ಅಷ್ಟು ರಿಸೀವ್ ಮಾಡಬಾರ್ದು. ಮನಸ್ಸಲ್ಲಿ ಕಾಪಿ ಹೊಡೆಯೋ ಐಡಿಯಾನೂ ಇಲ್ಲ, ಕೊಟ್ಟರೆ ತೊಗೊಳಕ್ಕೆ ಮನಸ್ಸೂ ಇಲ್ಲ ಅವನಿಗೆ. ಅದಕ್ಕೆ ಆಪ್ತ ಕಾಮ ಆತ್ಮ ಅಂತ ಸುಮ್ಮನೆ ಗೊತ್ತಿಲ್ಲ. ಆಪ್ತ ಕಾಮ ಪರಮಾತ್ಮನ ಬಗ್ಗೆ ಮಾತ್ರ ಮನಸ್ಸಾಕಿದ್ದಾರೆ. ಅಂಥವು ನತಸ್ಯ ಪ್ರಾಣ ಉತ್ಕ್ರಾಮ ಅಂತ ವೆರಿ ಇಂಪಾರ್ಟೆಂಟ್. ಅವನ ಪ್ರಾಣಗಳು ಅವ್ರು ಇಷ್ಟಪಡದೆ ಹೋದರೂ ಹೋಗೋದಿಲ್ಲ. ಇಚ್ಛಾವರಣೆಗಳು ಅಂತ ಹೇಳ್ತಾರೆ, ಅಷ್ಟೇ ನಿರ್ಣಯದಲ್ಲಿ ಬರೀತಾರೆ. ಭೀಷ್ಮರಿಗೆ ಇಚ್ಛಾವರಣೆ ತೊರ ಕೊಟ್ಟು ಶಂತದ ರಾಜ ಹೋಗಿಬಿಟ್ಟ ಅಂತ ಹೇಳಿದರು. ಶಂತದ ರಾಜ ಹೇಗೆ ಹೋದ ಅಂತ ಪ್ರಶ್ನೆ. ಅದು ರೋಗ ಬಂದು ಸತ್ತನ ಅಂದರೆ ಇಲ್ಲ ಇಲ್ಲ, ಆತ ಇಚ್ಛಾವರಣೆಯಾಗಿ ಹೊರಟ. ಶಂತದ ರಾಜ ಕೂಡ ಇಚ್ಛಾವರಣೆಯಾಗಿ ಹೊರಟ. ಪ್ರಶ್ನೆ ಬಂತು, ಭೀಷ್ಮರಿಗೆ ಇಚ್ಛಾವರಣೆ ಇತ್ತು ವರ ಇತ್ತು, ಅವನಿಗೇನು ವರ ಇತ್ತು ಅಂದರೆ ಅಲ್ಲ, ಇನ್ನೊಬ್ಬರಿಗೆ ವರ ಕೊಡ್ಬೇಕಾದ್ರೆ ಅವ್ರು ಇಲ್ಲದೇವ್ರು ಕೊಡಕ್ಕೆ ಬರುತ್ತ. ನೀನು ಇಚ್ಛಾಬರಣಿ ಆಗು ಅಂತ ಹೇಳಿದರೆ ಅವ್ರು ಇಚ್ಛಾಬರಣಿ ಆಗಿರಲೇಬೇಕಾತ. ನಾನಿಚ್ಛಯ ತನು ಅಷ್ಟೇ ಅಲ್ಲ, ಚಂದ್ರರಾಜ ಒಬ್ಬನೇ ಅಲ್ಲ ಆಗಿನ ಕಾಲಕ್ಕೆ. ನಾ ಅನಿಚ್ಛಯ ತನು ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲವದ್ಭಿಹಿ ವಧಂವಿನ. ಆಗಿನ ಕಾಲಕ್ಕೆ ಸಾಯೋದು ಎರಡೇ ದಾರಿ ಅಂತೆ, ಧರ್ಮಿಷ್ಠರು ಸಾಯ್ಬೇಕಾ ಎರಡೇ ದಾರಿ. ಇವರು ಇಷ್ಟಪಟ್ಟು ಸಾಯ್ತಾರೆ, ಇಲ್ಲದ ಹೋದರೆ ಯುದ್ಧದಲ್ಲಿ ಸಾಯ್ತಾರೆ ಅಷ್ಟೇ ಹೊರತು ಅವರು ರೋಗಾದಿಗಳಿಂದ ಸಾಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾ ಪ್ರಾಣ ದಸ್ಯ ಪ್ರಾಣ ಉತ್ಕ್ರಾಮಂತಿ. ಅವ್ರು ಕರೆದ್ರೆ ಇನ್ನು ವಿಮಾನ ಬಂದಿದೆ ವರದರಾಜ ಸ್ವಾಮಿಗಳಿಗೆ ಕರೆದ್ರೆ ಯಮಿವರನೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದು ಅರಿತು ಉತ್ಕ್ರಮಣ ಬರ್ತಾರಿದೆ. ಇಲ್ಲ ಉತ್ಸವ ಉತ್ಸವ ಇದೆ ತಿರುಗ ಅದು ಮುಗಿಸ್ಕೊಂಡು ಬರ್ತೀನಿ ಅಲ್ಲೇ ಕಾಯ್ತಾ ಇರಿ ಅಂತ ಹೇಳಿದ್ರು. ಅಂದರೆ ಅವ್ರು ಇಷ್ಟಪಡದೆ ಪ್ರಾಣ ಹೋಗ್ಲಿಕ್ಕೆ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ಹೋಗಿ ಒಲಿಸಿರ್ತಾರೆ ಅಂತ ಅರ್ಥ. ಆ ಅರ್ಥದಲ್ಲಿ ನತಸ್ಯ ಪ್ರಾಣ ಉತ್ಕ್ರಮ ಅಂತ ಇನ್ನೊಂದು ಅರ್ಥ, ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳು ಕೂಡ ಏನಾಗೋದಿಲ್ಲ ಅವರಿಗೆ, ಹೋಗೋದಿಲ್ಲ ಇಂದ್ರಿಯಗಳು, ಇಷ್ಟಪಡೋವರೆಗೂ ಉಪಯೋಗಿಸ್ತಾರೆ. ಇದು ಅವ್ರ ವೈಶಿಷ್ಟ್ಯ. ಬ್ರಹ್ಮ ಇವ ಸನ್ ಬ್ರಹ್ಮಾಪ್ಯೇತಿ. ಹೌದು ಅನ್ಕೊಳ್ಳಿ, ಅವ್ರು ಸಾಧನೆ ನೋಡ್ತಾರೆ ಅವರಿಗೆ. ಇವ್ರು ನೋಡಿ ಮೂರು ತಾಸು ಕೊಟ್ಟಿದ್ದಾರೆ, ಬೇಗ ಬರೆದು ಬಿಟ್ಟ ಏನು ಮಾಡ್ತಾನತ್ತ, ಬಿಟ್ಟು ಹೊರಟ್ಬಿಡ್ತಾನೆ. ಐ ಆಮ್ ರೆಡಿ ಅಂತ ಹೊರಟ್ಬಿಡ್ತಾನೆ, ಬಿಟ್ಟುಬಿಟ್ಟು. ಇನ್ನೊಬ್ಬರು ಸುಮ್ಮನೆ ಕೂತಿದ್ದಾರೆ, ಬಿಟ್ಟು ಹೋಗ್ತಾರೆ, ಬರದೇ ಬಿಟ್ಟು ಹೋಗ್ತಾನೆ, ಬರೀದೇ ಬಿಟ್ಟು ಹೋಗ್ತಾನೆ, ಬಂದೆ ಓದೇ ಇಲ್ಲ ಅವನು ಗೊತ್ತಾಯ್ತಾ. ಇನ್ನು ಎರಡಿಗೆ ಅರ್ಧ ಗಂಟೆ ಹೊಡೆದಿಗೆ ಎದ್ದು ಹೋಗ್ಬಿಡ್ತಾನೆ. ಇವನು ಬರದಾಗಿದೆ ಎದ್ದು ಹೋಗ್ತಾನೆ, ಇನ್ನು ಕೆಲವರು ಪೂರ್ತಿ ಬರೀ ಅಷ್ಟು ಇಟ್ಕೊಂಡಿರ್ತಾನೆ ಬರೀತಾನೆ. ಅವರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಅವರವ್ರಿಗೆ ಅವರೇ ಗೊತ್ತು, ಅವ್ರಿಗೆ ಮುಗಿತೋ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಏನೂ ಇಲ್ಲ, ಹಾಗೇನು ಏನೂ ಇಲ್ಲ. ಅವ್ರು ಇನ್ನೂ ಆನಂದಕ್ಕೋಸ್ಕರ ಸಾಧನೆ ಮಾಡೋರು ಇರ್ತಾರಲ್ಲ, ಹಾಗೇನೂ ಇಲ್ಲ. ಅವರವರೇ ನಮಗೆಲ್ಲ ಗೊತ್ತಾಗಲ್ಲ, ಅವರವರಿಗೆ ಗೊತ್ತು ಊಟ ಎಷ್ಟು ಹೋಗ್ತಿರ್ಬೇಕು ಯಾರಿಗೆ ಗೊತ್ತಾಗುತ್ತೆ. ಈಗ ಊಟ ಮಾಡೋರು ಗೊತ್ತು, ಅದು ನಾವೇ ಸಾಕೋದು ಎಷ್ಟು ಬರುತ್ತೆ ಅವ್ರಿಗೆ, ನಾವು ಇನ್ನೂ ಬೇಕಾಗಿತ್ತು ನನಗೆ ಅಂತ. ಇನ್ನೂ ನಮಗೆ ಸಾಕಾಗಿತ್ತು ಅಂತ ನಮ್ಮನ್ನ ಬಡಿಸೋನ್ನ ಯೂನಿಟ್ ಮಾಡಿಕೊಟ್ರೆ ಗೋವಿಂದ ಊಟ ಮಾಡೋರು. ಇವ್ರು ಉಪವಾಸ ಇರ್ತಾರೆ ಅಂತೇಳಿ ಹಚ್ಚಿ ದಾನ ಬೇಕಾದ್ರೆ ಅವನಿಗೆ ಹಾಕಿಬಿಟ್ರೆ ಸಾಧ್ಯ ಇಲ್ಲ. ಅವನೆಷ್ಟು ಬೇಕೋ ಅಷ್ಟೇ ಕೇಳಬೇಕು. ಹೊಟ್ಟೆ ತುಂಬಿದೆ ಅಂತ ಹೇಳೋದಕ್ಕೆ ಯಾರು ಅಧಿಕಾರಿಗಳು, ಅವನೇ. ಹಾಗೆ ಜ್ಞಾನ ಸಾಧನೆ ಪೂರ್ತಿಯಾಗಿದೆ ಯಾರಿಗೆ ಗೊತ್ತಾಗಬೇಕು, ಅವರಿಗೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಶ್ರುತಿ ವ್ಯಾಖ್ಯಾನಂ ಅಸ್ಯಾಹ ಶ್ರುತಿ ವಿಶೇಷಾರ್ಥ. ಇದಕ್ಕೆಲ್ಲ ವಿಶೇಷಾರ್ಥ ಇದೆ ಅಂತ ತಿಳಿಸಿ, ನಿಷಿದ್ಧ ಕಾಮಯುಕ್ತಾನಾಂ ಅಸತಾಂತು ವಿಶೇಷತಃ ದುಗ್ನೇಯೋ ಭಗವಾನ್ ವಿಷ್ಣು ಹೃದಿಸ್ಥೋ ಅಸ್ಮೃತಹಾರವತ್ ಇತ್ಯಾದಿ ವಾಕ್ಯಾದೇವ ಅವಗಂತವ್ಯ. ನಿಷಿದ್ಧ ಕಾಮನೆ ಬರ್ತಾ ಹೋದಂತೆ ನೋಡಿ, ಯಾಕೆ ದೇವರು ಮರಿತೇವೆ ಅಂದರೆ ಬೇರೆ ಕಡೆ ಮನಸ್ಸು ಹೋದರೆ ಆಗ ಮರ್ತು ಬಿಡ್ತಾನೆ. ಅದಕ್ಕೆ ಅವ್ರು ನಿಷಿದ್ಧ ಕಾಮನೆ ಯಾತಕ್ಕೆ ಕೊಡೋದಿಲ್ಲ ಅಂದರೆ ದೇವರು ಮರಿಬಾರ್ದು ಅಂತ ಇರ್ತಾರ. ದೇವರು ಮರಿಬಾರ್ದು, ತುಂಬ ಅರ್ಜೆಂಟ್ ಎಲ್ಲ ಹೋಗ್ತಾ ಇರ್ತಾನೆ, ಅವ್ರು ಇಷ್ಟೊಂದು ಗಲಾಟೆ ಮಾಡ್ತಾನೆ. ಇವನು ಇಂಟರ್ವ್ಯೂ ಹೋಗಬೇಕಾಗಿದೆ, ಎರಡು ರೂಪಾಯಿ ಅವ್ನು ತೊಗೊಂಡು ಹಾಳಾಗಿ ಕೊಟ್ಬಿಡ್ತಾನೆ. ಯಾತಕ್ಕೆ ವಾದ ಮಾಡ್ದು ಕೊಟ್ಟು ಏನಾಗುತ್ತೆ, ಇಲ್ಲಿ ಎರಡು ರೂಪಾಯಿ ಸೇವ್ ಮಾಡೋಕೆ ಹೋದರೆ ಅವ್ರು ಕೆಲಸನೇ ಕಳ್ಕೊತಾರೆ. ಆಮೇಲೆ ಏನು ಮಾಡ್ತಾನೆ, ಹೋಗಿ ಬಿಟ್ಬಿಡ್ತಾನೆ. ಅವನಿಗೆ 10 ರೂಪಾಯಿ 100 ರೂಪಾಯಿ ಬೆಲೆ ಇದ್ರೂ ಕೂಡ ಅದ್ರ ಮುಂದೆ ಏನೂ ಅಲ್ಲ ಇದು. ಅದಕ್ಕೆ ನಾವು ದೇವರ ವಿಷಯ ಏನಾದ್ರು ತಿಳ್ಕೊಳ್ಳೋ ವಿಚಾರ ಬಂದಾಗ ಹುಡುಗೆಲ್ಲ ಏನು ಮಾಡಿಬಿಡ್ಬೇಕು, ಯಾಕೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಟೆಕ್ಸ್ಟ್ ಬುಕ್ಕೆ ಪರೀಕ್ಷೆ ಓದೋ ಹೊಡೆ ಡಿಸ್ಟರ್ಬ್ ಮಾಡಬೇಡಿ ಅಂತಾರೆ. ಯಾತಕ್ಕೆ ಈ ಕಡೆ ಗಮನ ಕೊಟ್ಟರೆ ಏನಾಗುತ್ತೆ ಅವನಿಗೆ, ಅಲ್ಲಿ ಓದೋದು ಕಡಿಮೆ ಆಗುತ್ತೆ. ಅದು ಕಡಿಮೆ ಏನು ಕೆಲಸ ಹೇಳೋದಿಲ್ಲ, ಏನು ಮಾಡೋದು, ಯಾಕಂದ್ರೆ ಓದ್ತಾ ಇರಲಿ ಅಂತೇಳಿ ಆ ಟೈಪ್ ಇದು ಮಾಡಬೇಕು. ಅದು ಸಾಧನೆ ಅವಕಾಶ ಮಾಡಿಕೊಡೋದು ಅಂದರೆ ಹಾಗೆ. ನಿಷಿದ್ಧ ಕಾಮನೆ ಬಂದಾಗ ಅವನು ಒಡಗಿಂದ ಟೆನ್ಷನ್ ಶುರುವಾಗೋದ್ರಿಂದ ದೇವರು ಮರ್ತು ಬಿಡ್ತಾನೆ. ಹೇಗೆ, ಅಸ್ಮೃತ ಹಾರವತ್, ಇವತ್ತು ಕೇರ್ಫುಲ್ ಆಗಿದ್ದವನ್ನು ಕಳ್ತನ ಮಾಡಕ್ಕೆ ಬರೋದಿಲ್ಲ, ಮೈಂಡ್ ಡೈವರ್ಟ್ ಆದಾಗ ಪಿಕ್ಪಾಕೆಟ್ ಮಾಡ್ತಾನೆ, ಅರ್ಥ ಆಯ್ತಾ? ಅದಕ್ಕೆ ಕಾಮಕ್ರೋಧ ಆದಿ ದೈತ್ಯರು ಏನು ಮಾಡ್ತಾರೆ, ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ಹಾಕಿಸಿಬಿಟ್ಟು ದೇವರು ಮರೆಸಿಬಿಡ್ತಾರೆ. ಆದ್ದರಿಂದ ತುಂಬ ಜನ ಹಾಗೇನೆ ಎಷ್ಟೋ ತಿರುಪತಿಗೆ ಹೋಗಿದ್ದು ಕೇಳಿರ್ತಾರೆ, ತಿರುಗಿ ಹೋಗಿದ್ವಿ, ಯಾವನೋ ಹೇಳಿದ ಸರ್ 500 ರೂಪಾಯಿ ನೋಟ್ ಬಿದ್ದಿದೆ ನೋಡಂತೆ, ತೊಗೊಳಕ್ಕೆ ಹೋದೆ ಬ್ಯಾಗ್ ಹಾಸ್ಕೊಂಡು ಹೋಗಿ, ಅಷ್ಟೈದು ಬ್ಯಾಗ್ ತೊಗೊಂಡೊಳ್ತ ಅವನು 500 ರೂಪಾಯಿ ಹಾಸ್ಕೊಂಡು ಏನು ಕಳ್ಕೊಂಡು ಅವನೀಗ ಬ್ರೀಫೇತಿರೋ 1000 ರೂಪಾಯಿನೂ ಹೋಯ್ತು. ಹಾ, ಡೈವರ್ಟ್ ಮಾಡ್ತಾರೆ ಅವರು. 500 ರೂಪಾಯಿ ಫಲ ಹೋದಲ್ಲ, ಫಲನೇ, ಬಟ್ ಮುಖ್ಯ ಫಲ ಹೋಯ್ತಿಲ್ಲ, ಅದು ಫಲ ಬಂತು. ಆದ್ದರಿಂದ ಮುಖ್ಯ ಫಲಕ್ಕೆ ಎಂದು ಕೂಡ ನಾವು ಇದು ಮಾಡಿ, ಅದಕ್ಕೆ ಬರೋದಾಸ್ತಿ 9 ಕೋಟಿ ಮೇಲೆ ಕೃಷ್ಣಾರ್ಪಣೆ ಹೊಟ್ಟೆ ಹೋಗ್ಬಿಟ್ರೆ ಯಾಕೆ ಯೋಚನೆ ಮಾಡೋದಕ್ಕೆ ಪದೀತಿ ಆಗುತ್ತೆ. ಈ ಶೇರ್ ಮಾರ್ಕೆಟ್ ಹಾಕಿರ್ತಾರಲ್ಲ, ಅಲ್ಲಿ ಒಂದ್ಸಲ ಹೋಗಿದ್ದು ಪದೀತಿ ನೋಡಿದ್ರೆ ಹ್ಯಾಕ್ ಕೂತಿರ್ತಾರೆ ಗೊತ್ತಾ ಇಲ್ಲಿ. ಅಲ್ಲಿ ಏರಿದಾಗ ಬ್ಲಡ್ ಬಿ ಪಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗ್ತಿರುತ್ತೆ, ಹೋಗಿ ಬಿಡ್ತಾರೆ, ಇರೋದೇ ಇಲ್ಲ ಅವ್ರು. ಅದು ನೋಡ್ತಾ ಕೂತಿರೋದು, ಜಾಸ್ತಿ ಆದಾಗ ಬಾರೋದು, ಕಡಿಮೆ ಆದಾಗ ತೊಗೊಳೋದು, ಎಷ್ಟು ಟೆನ್ಷನ್ ಗೊತ್ತಾ. ಅದು ದೌಡ್ ಆಗ್ತಾ ಹೋದ್ರೆ ಹೋಗ್ಬಿಡ್ತಾರೆ ಆ ಕಡೆ, ಅದು ಸಹವಾಸರೇ ಬೇಡ ಅವ್ತಾನೆ, ಅದೆಲ್ಲ ಇತ್ಕೊಂಡು ಪ್ರಶ್ನೆ. ಅದ್ರಲ್ಲಿ ಏನಾಯ್ತು ನಿಮ್ಮ ಜೀವನದೊಳಗೆ ಕೊನೆಗೆ? ಅಷ್ಟೇ, ಏರಿಕೆ ಸಾಧನೆ ಇಲ್ಲೇ ಇಲ್ಲ. ಆ ದುಡ್ಡು ದುಡ್ಡಾಗಿ ಉಳಿತೆ ಹೊರತು ಸಾಧನೆ ಆಗಲೇ ಇಲ್ಲ. ಅದರಿಂದಾಗಿನೆ ಎಷ್ಟು ಬೇಕೋ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಬಹಳ ಅಪೂರ್ವವಾದ ಮಾತವು, 99% ಜನ ಅದು ಇಲ್ಲ ಅಂತ ಕೊರಗೋರು ಹೇಗೆ ಕೊರಗ್ತಾರೋ, ಇದೇ ಬರೀ ಜಾಸ್ತಿ ಕೊರಗ್ತಾರೆ ಅಂತ ಹೇಳ್ತಾರೆ. ಇಲ್ಲ ಬರೀ ಒಂದೇ ಕೊರಗು ಇಲ್ಲ ಅಷ್ಟೇ, ಇದೇ ಮನೆಗೆ ಎಲ್ಲೆಲ್ಲಿ ಹತ್ತಿರ ಅದು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾನೆ ಆಮೇಲೆ. ಅದರಿಂದ ಎಂದೂ ಕೂಡ ಹೆಚ್ಚು ಲಗೇಜ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೋಸ್ಕರ ಇವರೇನಾಗಿರ್ತಾರೆ, ನಿಷಿದ್ಧ ಕಾಮನ ಬಿಡೋದರಿಂದ ದೇವರು ಯಾವಾಗಲೂ ಏನಾಗಿರ್ತಾನೆ ಅವರಿಗೆ ನೆನಪಿರ್ತಾನೆ. ಆ ಕಡೆ ಮನಸ್ಸು ಹೋದರೆ ಈ ಕಡೆ ದೇವರು ಮರೆತು ಬಿಡ್ತಾರೆ. ಆದ್ದರಿಂದ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಂ. ಈ ಆಚಾರ ಒಂದು ಮಾತು ಎಲ್ಲದಕ್ಕೂ ಭಾಷೆ ಇದ್ದಾಗ, ದೇವಾಶ್ಚರುಷಯಶ್ಚೈವ ಸುಭಕ್ತ್ಯಾ ಕಾವಿನೋಪಿತು ಇತ್ಯಾದಿನ ಕಾಮಿತ್ವೇ ಯತಿತ್ವಂ ಅಪ್ರಯೋಜಕವಿತ್ಯುಕ್ತಂ. ಇನ್ನು ಸ್ವಾರಸ್ಯ ಹೇಳ್ತಾರೆ, ದೇವತೆಗಳು ಋಷಿಗಳು ಎಷ್ಟು ದೊಡ್ಡವರು ಅಂತ ಕೇಳಿದರೆ, ಅವರು ಮ್ಯಾನೇಜ್ ಮಾಡ್ತಾರೆ ಅಂತ ನಾವು ಯತಿ ಮಾಡಲಿಕ್ಕೆ ಹೋಗಬಾರ್ದು. ದೇವತೆಗಳು ಋಷಿಗಳು ಅವರು ಗೃಹಸ್ಥರು, ಆದರೂ ಕೂಡ ಯತಿಗಳಿಗಿಂತ ಶ್ರೇಷ್ಠ ಇದ್ದಾರೆ ಅವರು. ಅವ್ರ ಕೆಪಾಸಿಟಿನೇ ಜಾಸ್ತಿ ಆದ್ದರಿಂದ ಅವರಂತೆ ನಾವು ಮಾಡಲಿಕ್ಕೆ ಬರೋದಿಲ್ಲ, ನಮ್ಮ ಯೋಗ್ಯತೆ ತಕ್ಕಂತೆ ಸಾಧನೆ ಮಾಡಬೇಕು ಅಂಥೇಳಿ ತಿರುಸಕ್ಕಿ ಮಾತಾಡಿದ್ರು. ಯಾಕೆ ಈ ಮಾತಲ್ಲಿ ಏನಿದೆ ಅಂದರೆ, ಬೇರೆ ಮಾಡಬೇಡಿ ಅಂತಿದೆ. ದೇವತೆಗಳು ಏನು ಮಾಡ್ತಾರೆ ಪಾಪ, ತತ್ವಾಭಾನಿ ದೇವತೆಗಳ ಎಷ್ಟು ಕೆಲಸ ಮಾಡ್ತಾರೋ, ನೀವು ಬಿಟ್ಟುಬಿಡಿ ಅಂತ ಅವ್ರಿಗೆ ಹೇಳಿದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅವರು ಲೋಕೋಪಕಾರಕ್ಕೆ ಮಾಡೋದ್ರಿಂದ ಅವ್ರ ಕೇಸೇ ಬೇರೆ, ನಮ್ಮ ಕೇಸೇ ಬೇರೆ ಅಂತ ಹೇಳಿ. ತದವಗಮಾರ್ಥಂ ತದಗಮಾರ್ಥ ಅಸಿತಾಸಿತಯೋ ಹೋ ಗುಣ ವಿಗುಣ ಯೋ ಹೋ ನಹಿ ದೇಹ ಭೃತಾಂ ಸಗಿರ ಅನುಯುರತ್ರ ಹಂಸಕುಲ ಗೀತ ಪರಂಪರೆಯ ನ ತುಷಾವರಣ ಇವ ರಜಾಂಸಿ ವಾಂತಿ ವಯಸಾ ಸಹ ಯತ್ ಶ್ರುತಯಸ್ತ್ವಯಿ ಸಫಲಂ ಪತಂತಿ ನ ಪತಂತಿ ಬಂಧನಾಹ. ಇದೆ ಕೊನೆ ಶ್ಲೋಕ, ಶ್ರುತಿಗೀತಾದ ಕೊನೆ ಶ್ಲೋಕ ಹೇಳ್ತಾರೆ. ತತ್ ಅವಗಮಾಥ, ಅರ್ಥ ಇದೆ ಏನಾಗಿದೆ ಇಲ್ಲಿ, ಪ್ರಿಂಟ್ ಆಗಿಲ್ಲ. ತತ್ ಅವಗಮಾರ್ಥ ಕರೆಕ್ಟ್, ತತ್ ಅವಗಮಾರ್ಥ ಸಿತಾಸಿತಯೋಹೋ, ತತ್ ಅವಗಮಾರ್ಥ ಸಿತಾಸಿತಯೋಹೋ ಗುಣ ವಿಗುಣಯೋಹೋ ನಹಿ ದೇಹಭೃತಾಂ ಸಗಿರ ಅನುಯಯುಹು ಅತ್ರ ಹಂಸಕುಲಗೀತ ಪರಂಪರೆಯ ನ ತುಷಾವರಣ ಇವ ರಜಾಂಸಿ ವಾಂತಿ ವಯಸಾ ಸಹ ಯತ್ ಶ್ರುತಯ ತ್ವಯಿ ಸಫಲಂ ಪತಂತಿ ನ ಪತಂತಿ ಬಂಧನಾ. ದೇಹಭೃತಾಂ ಜೀವಾನಾಂ ಸಗಿರೋ ಗಿರಾ ವಾಚಾ ದುಹಿತಾಃ ಶ್ರೋತ್ರಾದಯೋ ಗುಣೆ ಗುಣ ವಿಗುಣಯೋ ತತಗಮಾರ್ಥ ಸಿತಾಸಿತಯೋ ನ ಅನುಯೋ ಇತ್ಯನ್ವಯ. ದ್ವಿತೀಯಾರ್ಥೇ ಷಷ್ಠಿ, ದೇಹಭೃತಾಂ ಅಂದರೆ ಜೀವಾನಾಂ, ಸಗಿರ ಗಿರಾ ವಾಚಾಂ ಸಹಿತಾಃ ಶ್ರೋತ್ರಾದಯ ಅಂದರೆ ವಾಗಿಂದ್ರಿಯ ಮೊದಲಾದ ಇಂದ್ರಿಯಗಳೆಲ್ಲ ಕೂಡ, ಗುಣ ವಿಗುಣಯೋ ತದ ಅವಗಮಾರ್ಥ ಸಿತಯೋ ಅನು ನ ಅನುಯೋ ಇತಿ ಅನ್ವಯ. ನಮಗೂ ಇಂದ್ರಿಯಗಳಿದೆ, ಜ್ಞಾನಿಗಳಿಗೂ ಇಂದ್ರಿಯಗಳಿದೆ. ನಮ್ಮ ಇಂದ್ರಿಯಗಳು ಏನು ಮಾಡುತ್ತೆ, ನಮ್ಮನ್ನು ಡೈವರ್ಟ್ ಮಾಡಿಬಿಡುತ್ತೆ. ದೇವತೆಗಳ ಇಂದ್ರಿಯಗಳು, ಜ್ಞಾನ ಇಂದ್ರಿಯಗಳು ಏನು ಮಾಡುತ್ತೆ, ಡೈವರ್ಟ್ ಮಾಡೋದಿಲ್ಲ. ಯಾಕೆ? ಅವ್ರ ಕಂಟ್ರೋಲಲ್ಲಿದೆ, ಕಂಟ್ರೋಲ್ ಇರೋದ್ರಿಂದ ಅದೇನೇ ಕೆಲಸ ಮಾಡಿದರೂ ಕೂಡ ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ದೇವತೆಗಳಿಗೆ, ದೇವತೆಗಳಿಗೂ ಇಂದ್ರಿಯ ಇದೆ, ವಸ್ತುಗಳು ನಮಗಿಂತ ಚೆನ್ನಾಗಿ ಕಾಣುತ್ತೆ, ನಮಗೆ ಇಂದ್ರಿಯಗಳಿದೆ ಕಾಣುತ್ತೆ, ಆದರೆ ಕಂಡ ಎಫೆಕ್ಟ್ ನಮ್ಮ ಮೇಲೆ ಆಗುತ್ತೆ, ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ. ಆದ್ದರಿಂದನೇ ಆ ಜ್ಞಾನಿಗಳ ಲಕ್ಷಣ, ಜ್ಞಾನಿಗಳು ಸಂಸಾರ ಮಾಡ್ತಾರೆ, ಅಜ್ಞಾನಿಗಳು ಸಂಸಾರ ಮಾಡ್ತಾರೆ. ಅಜ್ಞಾನಿಗಳು ಸಂಸಾರ ಮಾಡಿದಾಗ ಬಂಧಕ ಆಗುತ್ತೆ, ಜ್ಞಾನಿಗಳು ಮಾಡಿದಾಗ ಬಂಧಕ ಆಗೋದಿಲ್ಲ. ಹೇಳಿಲ್ಲ, ಕರೆಂಟನ್ನು ಇಬ್ಬರು ಮುಟ್ತಾರೆ, ಎಲೆಕ್ಟ್ರಿಷಿಯನ್ ಮುಡ್ತಾನೆ, ಆರ್ಡಿನರಿ ಪರ್ಸನ್ ಮುಡ್ತಾನೆ. ಎಲೆಕ್ಟ್ರಿಷಿಯನ್ ಮುಟ್ಟಿ ಶಾಕ್ ಹೊಡಿಸ್ಕೊಳ್ಳೋದೆ ಕೆಲಸ ಮಾಡಿ ಹೋಗ್ಬಿಡ್ತಾನೆ, ಇವನು ಕೆಲಸ ಮಾಡಿ ಸುಳ್ಳು ಬರೀ ಶಾಕ್ ಹೊಡಿಸ್ಕೊಂಡು ಒದ್ದಾಡ್ ಕೂತಿರ್ತಾನೆ. ಯಾಕೆ? ಇಬ್ಬರು ಮುಟ್ಟಿದ್ರು ಕೂಡ ಅವನಿಗೂ ಭಾರಿ ವ್ಯತ್ಯಾಸ ಇದೆ, ಅವ್ನು ಶಾಕ್ ಹೊಡಿಸ್ಕೊಳ್ಳೋದೆ ಮುಟ್ಟೋದು ಗೊತ್ತಿದೆ ಅವನಿಗೆ, ಇವನಿಗೆ ಗೊತ್ತಿಲ್ಲ. ಅದಕ್ಕೆ ಸಿತ ಅಸಿತ, ಸಿತ ಅಂದರೆ ಬಂಧಕ ಅಬಂಧಕ ಅಂತ ಜ್ಞಾನ ಇದೆ. ಒಂದು ಸ್ವಾರಸ್ಯ ಬರುತ್ತೆ ಇದರಲ್ಲಿ, ಮಹಾಭಾರತದಲ್ಲಿ ಆ್ಯಕ್ಚುಲಿ 3ರಲ್ಲಿಲ್ಲ, ಕುಮಾರವ್ಯಾಸ ಎಲ್ಲ ಬರೆದು ಬಿಡ್ತಾರೆ, ಅದು ಆ್ಯಕ್ಚುಲಿ ತಪ್ಪೇ, ಬಟ್ ಸರಿ ಅರ್ಥ ಮಾಡೋಕ್ಕೆ ಬರೋ ಪ್ರಸಂಗ ಇದೆ. ಏನಂದರೆ ಧರ್ಮರಾಜ ಅದೆಲ್ಲ ಅಸ್ತ್ರಗಳು ಇಟ್ಬಿಡ್ತಾನೆ ಆ ಬನ್ನಿ ಮರದಲ್ಲಿ ಇಟ್ಟುಬಿಟ್ಟು ಹೋಗಬೇಕಾದ್ರೆ ಧರ್ಮರಾಜ ಹೇಳಿದ ಅಂತ ಆತ ಬರೀತಾನೆ. ಮೂಲದಲ್ಲಿ ಇಲ್ಲ. ಏನು ಬರೀತಾನೆ ಅಂದರೆ, ನೋಡು ವೃಕ್ಷದ ಅಭಿಮಾನಿ ದೇವತೆ, ನಮಸ್ಕಾರ ಮಾಡಿ ಕೇಳ್ತಾ ಇದ್ದೇನೆ, ನೀನು ಭೀಮ ಬಂದರೆ ಮಾತ್ರ ಅಸ್ತ್ರ ಕೊಡಬೇಡ, ಗೊತ್ತಾಯ್ತಾ, ಅರ್ಜುನಾದಿಗಳು ಬಂದರೆ ಕೊಡು ಅಂತ ಹೇಳಿಬಿಡ್ತಾನೆ. ಅರ್ಥ ಆಯ್ತಲ್ಲ, ಭೀಮ ಬಂದರೆ ಕೊಡಬೇಡ, ಅರ್ಜುನಾದಿಗಳು ಬಂದರೆ ಅಸ್ತ್ರಗಳನ್ನು ನೀನು ಕೊಡು ಅಂತ ಹೇಳ್ತಾರೆ. ಇದು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಅದನ್ನು ಇವ್ರೇನು ಇವ್ರೇನು ಬರೀತಾರೆ, ಕನ್ನಡದಲ್ಲಿ ಬರೀ ಯಾರು ನೋಡಿದ್ರ, ಭೀಮ ಸ್ವಲ್ಪ ಹೊರಟ ಮುಂಗೋಪಿ, ಅದು ಬಂದು ಕೇಳಿದ ತಕ್ಷಣ ಕೊಟ್ಟರೆ ಪ್ರಾಬ್ಲಮ್ ಮಾಡಿಬಿಡ್ತಾನೆ. ಅರ್ಜುನ ಭಾರಿ ವಿವೇಕಿ ಆದ್ದರಿಂದ ಕೇಳಿದ್ರೆ ಕೊಡು, ಭೀಮ ಕೇಳಿದ್ರೆ ಕೊಡಬೇಡ ಅಂತ ಇವರೆಲ್ಲ ಸೇರಿಸ್ತಾ ಹೋಗ್ತಾರೆ. ಅದು ಅದು ಧರ್ಮ ಅಭಿಪ್ರಾಯ ಆಗಲ್ಲ. ಭೀಮನಿಗೆ ಯಾತಕ್ಕೆ ಕೊಡಬೇಡ ಅಂದರೆ ಅಷ್ಟು ನೆಸೆಸಿಟಿನೇ ಅದು ಇಲ್ಲ, ಆದ್ದರಿಂದ ಕೊಡ್ಲಕ್ಕೆ ಹೋಗಬೇಡ. ಅರ್ಜುನಿಗೆ ಬೇಕಾಗಿದೆ ಕೊಡು ಅಷ್ಟೇ ಅರ್ಥ. ಭೀಮನಿಗೆ ಕೊಡೋ ನೆಸೆಸಿಟಿನೇ ಇಲ್ಲ, ಕೊಡಬೇಕಾಗಿಲ್ಲ. ಭೀಮನ ಹಾಗೆ ನಡೆಯುತ್ತೆ, ಮುಂದೆ ಯುದ್ಧ ನಡೆಯೋದು ಹಾಗೇನೆ. ಭೀಮ ಅಸ್ತ್ರಗಳ ಯುದ್ಧ ಮಾಡೋದು ವಿರಾಟ ಪರ್ವದಲ್ಲಿ, ದಕ್ಷಿಣ ಗೋಗ್ರಹನ್ನು ಬಿಡಿಸ್ಲಕ್ಕೆ ಹೋದ ಭೀಮಸೇನೆ ಏ ಬರೀ ಕೈಲೇ ಬಿಡಿಸ್ಬಿಡೋದು. ಅರ್ಜುನ ಅಲ್ಲಿ ಬರ್ತಾನೆ, ಕೇಳ್ತಾನೆ, ತಗೊಂಡೋಗ್ತಾನೆ. ಅವೇನೆ ಅರ್ಜುನಿಗೆ ಅಸ್ತ್ರ ಬೇಕಾಗದು, ಭೀಮನಿಗೆ ಬೇಕಾಗೋದಿಲ್ಲ. ಅದು ನೋಡೋದಕ್ಕೆ ಏನಾಯ್ತು, ಅದು ಬಯೋದು ಕಂಡ ಕಾಣುತ್ತೆ. ನಿಜವಾಗ್ಲೂ ಏನಿದೆ ಅಲ್ಲಿ, ಅಪ್ರಿಸಿಯೇಷನ್ ಇದೆ. ಅವ್ರಿಗೆ ಮಾತ್ರ ಕೊಡಬೇಡ, ಅವ್ರು ಬೇಕಿಲ್ಲ ಅದರಿಂದ ಕೊಡಬೇಡ. ಜ್ಞಾನಿಗಳಿಗೆ ಹಾಗೆ. ದ್ವಿತೀಯಾರ್ಥೆ ಷಷ್ಠಿ ಗುಣರೂಪ ಶ್ರೀಹಿ ವಿಗುಣು ವಿಷ್ಣು ತೌ ಪೂರ್ವಂ ಪ್ರಸ್ತುತೋ ವಿಷ್ಣು ತಚ್ಛಬ್ದೇನ ಪರಾಮೃಶ್ಯತೆ ತಸ್ಯ ಹರೇರವಗಮೋ ಯಶ್ಯಾ ಸಾ ತದವಗಮ. ಅವರಿಗೆ ಬ್ರಹ್ಮಜ್ಞಾನ ಇದೆ. ಬ್ರಹ್ಮಜ್ಞಾನ ಇರೋದರಿಂದ ಅವ್ರ ಇಂದ್ರಿಯಾದಿಗಳೆಲ್ಲ ಫುಲ್ ಹತೋಟಿಯಲ್ಲಿರುತ್ತಾದ್ದರಿಂದ ಅವರಿಗೆ ಬಂಧಕ ಆಗೋದಿಲ್ಲ. ತಯಾ ಶ್ರಿಯ ಅರ್ಥ್ಯತೆ ಜ್ಞಾಯತೆ ಸಮ್ಯಗಿತಿ ಅರ್ಥ ಪರಮಃ ತೇನ ಸಿತ ಬದ್ಧಾ ಸರ್ವತಾ ತತಸಿನಿತ್ವೇನ ವರ್ತತೆ ಇತಿ ಶ್ರೀ ರಸಿತೋ ಅಬದ್ಧೋ ನಿತ್ಯಮುಕ್ತೋ ವಿಷ್ಣು ತೌ ಶ್ರೀ ಶ್ರೀಧರೌ ನ ಅನುಯುಃ ಆಲುಕೂಲ್ಯೇನ ಯಥಾಸ್ಥಿತ ರೂಪಗುಣ ವಿಷಯತ್ವೇನ ನ ಪ್ರಾಪುಹು. ಆದರೆ ಅವರಿಬ್ಬರೇ ಕೂಡ ಏನಾಗಿದ್ದಾರೆ ಅಂದರೆ ಬದ್ಧರು ಅಬದ್ಧರು. ಲಕ್ಷ್ಮಿ ಇಬ್ಬರು ಅಬದ್ಧರೇ, ಇಬ್ಬರು ನಿತ್ಯ ಮುಕ್ತರೆ. ಆದರೆ ಪರಮಾತ್ಮ ರಹಸ್ಯದಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಆ ಮಟ್ಟಿಗೆ ಬದ್ಧರು. ಸಂಸಾರ ಬದ್ಧರಲ್ಲ, ಯಾವುದಕ್ಕೆ ಬದ್ಧರು? ಪರಮಾತ್ಮನ ಅನುಗ್ರಹಕ್ಕೆ ಬದ್ಧರಾಗಿ ಅವರಿದ್ದಾರೆ. ಅವರು ತಿಳುವಳಿಕೆ ಇದ್ದವರಿಗೆ ಯಾವ ಯೋಚನೆ ಇಲ್ಲ, ಅವರಿಗೆ ಮಾತ್ರ ಬಂದರನ್ನು ಹೆಸರೇ ಇಲ್ಲ. ತದ್ ವಿಷಯೀಕರಣ ಉಪಾಯಮಃ ಅತ್ರ ಇದೆ. ಅತ್ರ ಜೀವರಾಶೌ, ಈ ಜೀವರಾಶಿಯಲ್ಲಿ ಹಂಸಕುಲ ಗೀತ ಪರಂಪರೆಯಾ ಇತಿ. ಇದು ಇಂಪಾರ್ಟೆಂಟ್ ವರ್ಡ್, ತುಂಬ ಕೀ ವರ್ಡ್ ಇದು. ಇಡೀ ಗೀತ ಇದರೊಳಗೆ ಹೇಗೆ ದೇವ್ರನ್ನ ತಿಳಿಬೇಕು ಅಂದರೆ ಹಂಸಕುಲ ಗೀತ ಪರಂಪರೆಯ ಹಂಸಾನಾಂ ಬ್ರಾಹ್ಮಣಾನಾಂ ಕುಲೇನ ಗೀತಸ್ಯ ಉಪದಿಷ್ಟಸ್ಯ ಜ್ಞಾನಸ್ಯ ಪರಸ್ಪರ ಇಂದ್ರಿಯಾಣಿ ಅನುಯೇಯುಶ್ಚ ಕೃತೆಯಶ್ಚ ಅನುಯೇಯಿ ಇತಿ ಉಪಸಂಖ್ಯಾನಂ ಕರ್ತವ್ಯಂ. ಅತ್ರ ರಜಾಂಸಿ ಇತಿ ರಜಶಬ್ದ ಉಪಾದಾನಾತ್ ರಜೋಗುಣಪ್ರಧಾನ ಮನುಷ್ಯ ನ ಉಪಲಕ್ಷ್ಯಂತೆ ತುಷಾ ಆವರಣಂ ಕವಚಂ ಯೇಷಾಂತೆ ತುಷಾವರಣಃ ತಂಡುಲ ಪದಾರ್ಥ ರಜಾಂಸೀವ ಯಥಾ ಧೂಲೀಹಿ ನ ವಾಂತಿ ನ ಸ್ಪೃಶ್ಯಂತಿ ಇತ್ಯರ್ಥಃ. ತಥಾ ಚ ಶ್ರುತಯೋ ವಯಸಾ ಮಹತಾ ಕಾಲೇನ ಸಹ ರಜೌರೂಪಾನ್ ಮನುಷ್ಯಾನ್ ನ ವಾಂತಿ ಪ್ರಾಪ್ತಫಲಾನ್ ನ ಕುರ್ವಂತಿ ಯದತೋ ಬದ್ಧಂತಿ ಇತಿ ಬಂಧನಾಃ. ವಿಧಿನಿಷೇಧ ರೂಪೇಣ ಪುರುಷಂ ಬದ್ಧಂತ್ಯಃ ಶ್ರುತಯಃ ಸಾತ್ವಿಕಾನಾಮರ್ಥೇ ತ್ವಯಿ ಸಫಲಂ ಪತಂತಿ ತದ್ಗುಣಗಣಗಣಾನ್ ಪ್ರಕಾಶ್ಯ ತದುಪಾಸಕಾನಾಂ ಪುರುಷಾರ್ಥಹೇತವೋ ಭವಂತಿ. ರಾಜಸಾನಾಂ ಬುದ್ಧಿವ್ಯಾಯ ವ್ಯಾಮೋಹಕತ್ವೇನ ತ್ವಯಿ ನಪದಂತಿ ಪುರುಷಾರ್ಥಹೇತವೋ ನಶ್ಯುರಿತ್ಯರ್ಥಃ. ಅನೇನ ಅನ್ಯೇ ಸರ್ವೇ ಶ್ರಿಯಾ ಬದ್ಧಾಃ ಶ್ರೀರ್ಬದ್ಧಾ ವಿಷ್ಣುನೈವತು ಬಂಧಶ್ಚ ವಿಷ್ಣುತಂತ್ರತ್ವಂ ಮುಕ್ತಾನಾಂ ಚ ಶ್ರಿಯಸ್ತಥಾ ಇತಿ ಗಾರುಡ ಪುರುಷ ಪುರಾಣಾರ್ಥೋಪಿ ಸಂಗೃಹೀತಃ. ಅಲ್ಲಿ ಪಾಯಿಂಟ್ ಇಷ್ಟು. ಸಾತ್ವಿಕ ರಾಜಸ ತಾಮಸ ಮೂರು ಜನ ಇದ್ದಾರೆ. ಮೂರು ಜನಗಳ ಮುಂದೆ ವೇದಗಳಿದೆ. ಈಗ ವೇದ ಮೂರು ಜನಗಳ ಮುಂದೆ ಇದೆ. ಇವು ಸಾತ್ವಿಕರು ತುಂಬ ಯೋಗ್ಯರಾದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಶ್ರುತ್ಯರ್ಥವನ್ನು ಯೋಚನೆ ಮಾಡ್ತಾ 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 ಪ್ರತಿ ಕ್ಷಣದಲ್ಲೂ ದೇವ್ರ ಕಡೆ ಗಮನ ಕೊಟ್ಬಿಟ್ಟು ಫಲಾಪೇಕ್ಷೆ ಬಿಟ್ಟು ದೇವ್ರನ್ನ ಆರಾಧನೆ ಮಾಡಿ ಸದ್ಗತಿ ಹೋಗಿಬಿಡ್ತಾರೆ. ಇವ್ರದವ್ರು ಏನು ಮಾಡ್ತಾರೆ, ರಾಜಸರು ನೋಡ್ತಾ 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 ಏನು ಮಾಡ್ತಾರೆ, ಅವರು ಫಲ ಹೇಳಿದ್ದು ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟು ದೇವ್ರನ್ನ ಬಿಡಿಸ್ಬಿಡ್ತಾರೆ. ಅದು ಫಲ ಅಟ್ರಾಕ್ಟ್ ಮಾಡ್ತೀವಿ ಬಿಟ್ಬಿಟ್ಟು ಹೋಗ್ತಾ ದಾರಿ ಒಳಗೆ ಅವಾಗ ನೋಡಿದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ. ಕಾಫಿ ಬಂತು ಹಿಡಿದು ಬಿಡ್ತಾರೆ ಆತ, ಅರ್ಜೆಂಟ್ ಬಿಟ್ಟ ಇಂಟರ್ವ್ಯೂ ಬಿಟ್ಟ ಎಲ್ಲ ಬಿಟ್ಟ ಕಾಫಿ ಸಿಕ್ತೋ ಹೊರಟುಬಿಟ್ರೆ ಅವನಿಗೆ ಕೆಲಸ ಕಳ್ಕೊತಾನೆ. ಆಮೇಲೆ ಆ ರೀತಿ ಅಟ್ರಾಕ್ಟ್ ಡೈವರ್ಟ್ ಆಗೋದಿಲ್ಲ ಅವನು, ಇವನು ಡೈವರ್ಟ್ ಆಗಿಬಿಡ್ತಾನೆ. ಇವನು ಅವ್ರು ಉಪಯೋಗನೇ ಮಾಡ್ಕೊಳ್ಳೋದೆ ಹಾಳಾಗಿಬಿಡ್ತಾನೆ. ಅವನು ಫುಲ್ ಉಪಯೋಗ ಮಾಡಿಕೊಂಡ, ಇವನು ಅಮುಖ್ಯ ಉಪಯೋಗದವ್ರು ಮುಖ್ಯ ಉಪಾಯ ಬಿಟ್ಟುಬಿಟ್ಟ, ಕೊನೆಯವನು ಉಪಯೋಗ ಮಾಡ್ಕೊಳ್ಳೋದೆ ಹೋಗಿಬಿಟ್ಟ ಪೂರ್ತಿಯಾಗಿ. ಅವನು ಅಂಧನ ತಮಸ್ಗೆ ಹೋಗ್ತಾನೆ. ಇವನು ತ್ರಿದಿವೇಂದ್ರಯ ಭೂ ಗೋಚಾರ ನಿತ್ಯಬದ್ಧ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಹಂಸಕುಲ ಗೀತ ಪರಂಪರೆಯ ಇಂಪಾರ್ಟೆಂಟ್ ವರ್ಡ್ ಏನಂದರೆ, ನಮಗೆ ವೇದಗಳಿದ್ದರೂ ಕೂಡ ಆ ಉಪದೇಶ ಆಗಬೇಕಾದ್ರೆ ಹಂಸಕುಲ ಗೀತ ಪರಂಪರೆಯ ಪದ ಇಟ್ಟಿದ್ದಾರೆ. ಹಂಸಕುಲ ಹಂಸ ಕುಲ, ಹೊರಗಿನರ್ಥ ಯತಿಕುಲ, ಯತಿಕುಲ ಸನ್ಯಾಸಿಗಳ ಸಮೂಹದಿಂದ ಗೀತ ಪರಂಪರೆಯ ಏನು ಜ್ಞಾನ ಪರಂಪರೆ ಬಂದಿದೆ ಅದನ್ನು ತಿಳ್ಕೊಂಡು ಉದ್ಧಾರ ಆಗಬೇಕು. ಡೈರೆಕ್ಟ್ ವೇದಾರ್ಥ ನಮಗೆ ತಿಳಿಯೋದು ಕಷ್ಟ ಆದರೆ ಉಪದೇಶದ ಮೂಲಕ ತಿಳಿಬೇಕು ಅಂತ ಅದಕ್ಕೆ ಅರ್ಥ. ಯಾರಿಂದ ತಿಳಿಬೇಕು? ಹಂಸಕುಲ ಗೀತ ಯತಿಗಳಿಂದ ತಿಳಿಬೇಕು ಅಂತ ಹೇಳಿಬಿಟ್ಟು. ಯತಿಗಳಿಂದ ಅಂತ ಯಾಕೆ ಹೇಳಿದರು? ಮಧ್ವೀಯದಲ್ಲಿ ಬರ್ತಾರೆ ಆಚಾರ ಸನ್ಯಾಸ ತಗೊಳ್ಳೋ ಸಂಕಲ್ಪ ಮಾಡ್ತಾರೆ. ಯಾತಕ್ಕೆ? ಯತಿಗಳ ಮಾತು ಜನಗಳಿಗೆ ಪ್ರಮಾಣ. ಯಾತಕ್ಕೆ ಪ್ರಮಾಣ? ವೆರಿ ಸಿಂಪಲ್. ಯತಿಗಳು ಏನೇ ಹೇಳಿದ್ರು ಯಾಕೆ ನಂಬ್ತಾರೆ ಅಂದರೆ ಅವರು ಸ್ವಾರ್ಥಕ್ಕೋಸ್ಕರ ಏನೋ ಮಾಡೋ ಚಾನ್ಸ್ ಇಲ್ಲ. ಯಾತಕ್ಕೆ? ಎಲ್ಲ ಬಿಟ್ಟು ಬಂದವರು, ಆದ್ದರಿಂದ ಕರೆಕ್ಟ್ ಹೇಳ್ತಾರೆ ಅಂತ ಅರ್ಥ. ಗೃಹಸ್ಥ ಏನು ಮಾಡೋ ಚಾನ್ಸ್ ಇದೆ? ಬೈ ಚಾನ್ಸ್ ತನ್ನ ಮನೆಗೇನೆ ನಡೆಸಬೇಕಲ್ಲ, ಅಡ್ಜಸ್ಟ್ ಮಾಡೋದಕ್ಕೆ ಏನಾದ್ರು ಹೇಳ್ಬಿಡ್ಬೇಕು ಕೊನೆ ಪಕ್ಷ. ಅದಕ್ಕೆ ನಾನು ಲೋಕದಲ್ಲಿ ಕಾಮನ್ ಸೆನ್ಸ್ ಉಪಯೋಗಿಸ್ತಾರೆ. ಅವ್ರ್ಯಾಕೆ ಮೋಸ ಮಾಡ್ತಾರೆ? ಹೆಂಡ್ರ ಮಕ್ಕಳ ಪಾಪ ಅಂತ ಹೇಳೋದೆಲ್ಲ ಹಾಗೆ. ಅವ್ರಿಗೇನು ಇಲ್ಲ, ಮೋಸ ಮಾಡೋ ಚಾನ್ಸ್ ಇಲ್ಲ ಅಂತ ಅರ್ಥ. ಅವ್ರು ಮೋಸ ಮಾಡೋಕ್ಕೆ ಹೆಂಡ್ರು ಮಕ್ಳು ಇರಬೇಕು ಅಂತ ಏನೂ ಇಲ್ಲ, ಗೊತ್ತಾಯ್ತಾ? ಮೋಸ ಮಾಡೋದು ಸ್ವಭಾವನೇ ಆಗಿರುತ್ತೆ. ಅವನೇನು ಮಾಡ್ತಾನೆ? ಇವತ್ತು 90 ವರ್ಷ ನೋಡ್ತೀವಲ್ಲ, 5,000 ಕೋಟಿ ರೂಪಾಯಿ ಮೋಸ ಮಾಡಿರ್ತಾರೆ. ಯಾವ ಪುರುಷಾರ್ಥಕ್ಕದ? ಅವನೀಗ ಹೆಂಡತಿ ಯಾರ್ಯಾರಿಗೂ ಪ್ರಯೋಜನ ಇಲ್ಲ, ಯಾಕಂದರೆ ಅವ್ರು ಎಷ್ಟು ವರ್ಷ ಬೆಳೆಸಿದ್ರು ಅದು ಬೇಕಾಗಲ್ಲ ಅವರಿಗೆ. ಬರೀ ಆಸೆ ಅಷ್ಟೇ. ಆಸೆ ಇದ್ದವನಿಗೆ ಯಾವಾಗಲೂ ಕೂಡ ಮೋಸ ಮಾಡಬೇಕಾದ್ರೆ ಬೇರೆ ಕಾರಣ ಏನೂ ಬೇಕಿಲ್ಲ. ಏನು ಕಾರಣ? ಮೋಸ ಮಾಡೋ ಸ್ವಭಾವ ಸ್ವರೂಪದಲ್ಲಿ ಇದ್ದರೆ ಮುಗಿದು. ಈ ಹುಣಸೆ ಹುಣ್ಣೆ ಹುಡಿ ಇರಲಿಕ್ಕೆ ಕಾರಣ ಬೇರೆ ಕಡೆ ಹಾಕಿಲ್ಲ. ಎಲ್ಲಿದೆ ಅದು? ಅದರೊಳಗೆ ಇದೆ. ಅದು ಹೊರಗಿಂದ, ಅದು ಹೊರಗೆ ಮಾತ್ರ ಜನಗಳಿಗೆ ಏನು ಗೊತ್ತಾಗುತ್ತೆ? ಜನಕ್ಕೆ ಅಪ್ಲೈ ಮಾಡಬೇಕಾದ್ರೆ ಗೌರ್ಮೆಂಟ್ ಸ್ಟಾಪ್ ಹೋಗ್ತಾನೆ. ಯಾತಕ್ಕೆ ಅಂದರೆ ಅಲ್ಲಿ ಮೋಸ ಮಾಡೋ ಚಾನ್ಸ್ ಕಡಿಮೆ. ಆ ಥರ ಪ್ರೈವೇಟ್ಗೆ ಹೋದ್ರೆ ಮೋಸ ಮಾಡಬಹುದು. ಅದು ಮನುಷ್ಯರ ಸ್ಥಿತಿ. ಅದಕ್ಕೆ ಹೇಳ್ತಾರೆ ಹಂಸಕುಲ ಗೀತಾ ಪರಂಪರೆ ಬರೀ ಯತಿಗಳು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಹಂಸ ಅಂದರೆ ಶುದ್ಧ. ಹಂಸ ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಶುದ್ಧ ಮನಸ್ಸಿನವರು ಹೇಳಬೇಕು. ಅತಿ ಶುದ್ಧ ಮನಸ್ಸು ಯಾರದು? ರುಜುಗಳು, ಗೊತ್ತಾಯ್ತಾ? ಅದಕ್ಕೆ ಅವ್ರು ಏನಂತ ಕರೀತಾರೆ? ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋತರ. ಅದಕ್ಕೇನೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ನೀವು ಹೋಗಬೇಕು ಅಂತ ಆಚರಣೆ ಕಳಿಸಿದ್ದು. ಯಾಕೆ? ಎಲ್ಲ ಶುದ್ಧ. ಅವರು ಹೊರಗು ಶುದ್ಧ, ಒಳಗು ಶುದ್ಧ, ಎಲ್ಲದರಲ್ಲೂ ಶುದ್ಧ. ಅದಕ್ಕೆ ಅವ್ರ ಬಾಯಲ್ಲಿ ಹೇಳಿ ಏನಾಗುತ್ತೆ ಜನಗಳಿಗೆ? ಮೋಸ ಹೋಗೋ ಚಾನ್ಸೇ ಇಲ್ಲ. ಅದಕ್ಕೆ ಅವ್ರನ್ನ ಕಳಿಸ್ಕೊಡ್ತಾರೆ ಅಷ್ಟೇ. ಇನ್ನು ಯತಿಗಳು ಆಗದೆ ಹೋದರೂ ಕೂಡ ಪುರದಾಸ ಯತಿಗಳ ತಿರುಗುಮಂಡದ ಯತಿಗಳ ಅಲ್ಲೇ ಇಲ್ಲ. ಮನಸ್ಸಾಗಿತ್ತು ಅವ್ರದ್ದು ಹಂಸ. ಆದೃಶ್ಯ ಅಂಥವರಿಂದ ತಿಳಿಬೇಕೆ ಹೊರತು ಸ್ವಾರ್ಥಪರಾಯಣ ಜನಗಳಿಂದ ಉಪದೇಶ ಪಡೆದ್ರೆ ನಮ್ಗೆ ಮುಖ್ಯಾರ್ಥ ಗೊತ್ತಾಗೋದಿಲ್ಲ. ಯಾವ ಅರ್ಥ ಗೊತ್ತಾಗೋದಿಲ್ಲ. ಕೆಲವರು ಇರ್ತಾರೆ ಮೇಷ್ಟ್ರು ಮನೇಲಿ ಪಾಠ ಮಾಡ್ತಾರೆ, ಕ್ಲಾಸಲ್ಲಿ ಪಾಠ ಮಾಡ್ತಾರೆ, ಕಾಲೇಜಲ್ಲಿ. ಕ್ಲಾಸಲ್ಲಿ ಸರಿ ಪಾಠ ಮಾಡೋದಿಲ್ಲ, ಯಾಕೆಂದರೆ ಮನೆ ಪಾಠಕ್ಕೆ ಬರಲಿ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಮನೆ ಪಾಠಕ್ಕೆ ಬರಲಿ ಅಂತ ಹೇಳಿ ಸ್ವಲ್ಪ ಅಲ್ಲಿ ಬಂದವರು ಸೀರಿಯಸ್ ಆಗಿ ಇಡ್ತಾರೆ. ಆ ಇನ್ನೊಬ್ಬ ಮೇಷ್ಟ್ರು ಮನೇಲಿ ಪಾಠನೇ ಇಟ್ಕೊಂಬೋದಿಲ್ಲ, ಅವನೇನು ಮಾಡ್ತಾನಾಗ? ಸರಿ, ಯಾಕಂದರೆ ಮನೆಗೆ ಬರಬಾರದು. ಇನ್ಫ್ಯಾಕ್ಟ್ ನಿಜವಾಗ ಯೋಚನೆ ಮಾಡೋದಾದರೆ ಒಬ್ಬ ಹುಡುಗ ಕ್ಲಾಸಲ್ಲಿ ಪಾಠ ಕೇಳೋನು, ಮನೆ ಬಂದು ಪಾಠ ಕೇಳ್ತೀನಿ ಅಂದರೆ ಮೇಷ್ಟ್ರಿಗೆ ಅವಮಾನ ಇದ್ದಾಗ ಲೆಕ್ಕ. ಯಾತಕ್ಕೆ ಗೊತ್ತಾ? ಕ್ಲಾಸು ಸರಿಯಾಗಿ ಮಾಡಿಲ್ಲ, ಮರಿ ಬರ್ತೀರಿ ಅಂತ ಅರ್ಥ. ಅದಕ್ಕೆ ಅವ್ನು ಅವಮಾನ ಇದ್ದಾಗ ಲೆಕ್ಕ. ಏನು ಮಾಡ್ಬೇಕು ಗೊತ್ತಾ? ಅವರು ಹಾಗಿದ್ರೆ ಹೇಳ್ಕೊಡ್ತೇನೆ, ದುಡ್ಡು ತೊಗೊಂಡು ಹೇಳ್ಕೊಡೋದಿಲ್ಲ, ನನ್ನ ಪನಿಷ್ಮೆಂಟ್ ಅದು, ಹೇಳ್ಕೊಡ್ತೀನಿ ಅಂತ ಹೇಳಬೇಕು. ಇವ್ರು ಹಾಗಲ್ಲ, ಉಲ್ಟ ಪಟ್ಟ ಮಾಡಿಬಿಟ್ಟು ಏನು ಮಾಡಿಬಿಡ್ತಾರೆ, ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಮಾಡಿಬಿಡ್ತಾರೆ. ಅದು ಅವಮಾನ ಇದ್ದಾಗ ಲೆಕ್ಕ. ಅಲ್ಲೂ ಕೆಲವೇ ಮಾತು, ಅಲ್ಲೇ ಇನ್ನೊಂದ್ಸರಿ ಹೇಳ್ತೀನಿ ಬೇಕಾದ್ರೆ, ಮನೇಲಿ ಹೇಳೋದಿಲ್ಲ, ಅಲ್ಲೇ ಹೇಳ್ತೀನಿ ಇನ್ನೊಂದ್ಸಲ, ಮನೇಲಿ ಹೇಳೋದಿಲ್ಲ. ಯಾಕೆ? ನಾನು ದುಡ್ಡು ಕೊಟ್ಟರೆ ಅದಕ್ಕೆ ಕೆಲಸ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಮನುಷ್ಯ ಇನ್ನೊಂದು ಕಡೆ ಏನಾದ್ರು ಅಪೇಕ್ಷೆ ಇದ್ದರೆ ಅವ್ನು ನ್ಯಾಯ ಸಲ್ಲಿಸೋದಿಲ್ಲ. ಅವನಿಗೆ ನಿಧಾನ ಬುದ್ಧಿ ಏನಾಗುತ್ತೆ, ಒಂದು ಮೋಸ ಮಾಡೋಕ್ಕೆ ಹೋಗುತ್ತೆ. ಈ ಹಂಸಕುಲ ಗೀತ ಪರಂಪರೆಯ, ಈ ಹಂಸಕುಲ ಗೀತ ಪರಂಪರ ಇವತ್ತು ಆಚಾರ್ಯರಿದ್ದಾರೆ. ಇವತ್ತು ನಮಗೆ ಆಚಾರ ಸಿಗೋದಿಲ್ಲ, ಆದರೆ ಪರಂಪರೆ ಇದೆ. ಅದು ಹಂಸಕುಲ ಗೀತ ಪರಂಪರೆಯ, ಅದು ವ್ಯಾಲಿಡ್ಡೆ. ಇವತ್ತು ಹಂಸರು ಡೈರೆಕ್ಟ್ ಹೇಳಿಬಿಟ್ಟು ಅವ್ರಿಗೆ ಹಂಸರು ಡೈರೆಕ್ಟ್ ಯಾರಿಗೆ ಹೇಳ್ತಾರೆ? ಅವರು ಕಿಂಕರ ಶಂಕರ ಆ ಕ್ಯಾಲಿಬರ್ ಹೇಳ್ತಾರೆ, ಉಳಿದವ್ರಿಗೆ ಹೇಳೋದಿಲ್ಲ. ಬಟ್ ಯಾರಿಂದ ಬರಬೇಕದು? ಪರಂಪರೆಯಿಂದ ಬಂದರೆ ಸಾಕು ನಮಗೆ. ಅದನ್ನೇ ವಾದಿರಾಸ ಹೇಳ್ತಾರೆ. ಮುದ್ರೆ ಹಾಕಬೇಕಾದ್ರೆ ಯತಿಗಳು ಮುದ್ರೆ ಹಾಕ್ತಾರಲ್ಲ, ಯುಕ್ತಿ ಮೇರೆಗ ಬೆರೀತಾರೆ. ಅಲ್ಲಿ ಅವರು ಹಾಕ್ತಾರೆ ಅಂತ ತಿಳ್ಕೊಬೇಡಿ, ಅವರೊಳಗೆ ಸ್ವಾಮಿ ಶ್ರೀಮದ್ ಆಚಾರ್ಯ ನಿಂತು ಮುದ್ರೆ ಹಾಕ್ತಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸ್ವತಃ ಸನ್ನಿಹಿತರಾಗಿದ್ದು ಹಾಕ್ತಾರೆ. ಯುಕ್ತಿ ಮೇಲೆ ಸ್ಪಷ್ಟ ವಾದಿರಾಸ ಬರೆಯ ಮಾತು. ಆ ದೀಕ್ಷೆ ಯಾರು ಕೊಟ್ಟಾಗಾಯ್ತು? ಈಗ ಆಚಾರ್ಯರು ಕೊಟ್ಟಾಗೈತೆ. ಪರಿಪೂರ್ಣ ದೀಕ್ಷೆ ಇರೋದು ಅವರಿಗೆ, ಅವರು ಕೊಟ್ಟಾಗ ಅಂತ ತಿಳ್ಕೊಬೇಕೆ ಹೊರತು ವಿಭಕ್ತಿ ಪರಮಂಸ ಗುರುಷು ಸ್ಥಿತ್ವ ಅಂತಲೇ ಅವ್ರು ಬರೆಯೋದು. ಮೂಲ ವ್ಯಾಖ್ಯಾನನು ಮತ್ತೆ ಮೂಲ ಎಲ್ಲರಲ್ಲೂ ಆ ಮಾತು ಬರೋದು. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಸರಿ. ಮಧ್ವದಲ್ಲಿ ಕೊನೆಗೆ ಹೇಳ್ತಾರೆ, ಆ 15ನೇ ಅಧ್ಯಾಯದ ಕೊನೆಗೆ, ಆನಂದ ತೀರ್ಥ ಭಗವದ್ವದನೇಂದು ಬಿಂಬಂ ವಿದ್ಯಾಸುಧಾ ವಿತತ ಕಾಂತಿ ಸುಖಾಂತಿ ಕಾಂತಂ ಯೈ ಪ್ರಾಕ್ಷತಾತ್ರ ಭವತಾಪ ಶಮಾಯ ತೈಲಂ ತದ್ದಾಸ ದಾಸ್ಯಮಪಿ ಕಿಂ ನದದಾತಿ ಪುಂಸಃ. ಆಚಾರ್ಯರಲ್ಲ, ಅವರ ದಾಸರ 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 ದಾಸರಾಗಿದ್ದು ಕೂಡ ಅವರ ಲಿಂಕ್ ಇದ್ದರೆ ಅವರ ಶಿಷ್ಯರಾದ ಉದ್ಧಾರ ಆಗಿಬಿಡ್ತೀವಿ ಅಂತ ಹೇಳಿ. ಅಷ್ಟು ಶಕ್ತಿ ಆಚಾರ್ಯರಿಗಿದೆ. ಆದ್ದರಿಂದಾಗೇ ಕರೆಂಟ್ ಹೊಡೆದವನ್ನು ಹೊಡೆಸ್ಕೊಂಡ್ರು ನಮ್ಗೆ ಶಾಕ್ ಹೊಡೆಯುತ್ತಾ ಇಲ್ವಾ? ಡೈರೆಕ್ಟ್ ಹಡ್ಸ್ಕೋಬೇಕಾಗಿಲ್ಲ. ಹೊಡೆದವನು ಬಿಟ್ಟಿದ್ರು ಏನು ಮಾಡುತ್ತದೆ? ಅವನು ಬಿಟ್ಟಿರೋ ಮತ್ತೆ ಹೊಡೆಯುತ್ತೆ. ಮತ್ತೆ ಅದು ಎಷ್ಟು ವೋಲ್ಟ್ಸ್ ಇರುತ್ತೆ ನೋಡಿಬಿಟ್ಟು ವೋಲ್ಟೇಜ್ ತಕ್ಕಂತೆ ಅಷ್ಟು ದೂರ ಹೊಡೆಯುತ್ತೆ. ಆಚಾರ ವೋಲ್ಟೇಜ್ ಎಷ್ಟಿದೆ ಅವ್ರದ್ದು? ಎಷ್ಟು ಬಸ್ ಹೆಸರು ಹೇಳಿದ್ರೆ ಸಾಕು, ಆನಂದ ತೀರ್ಥ ಹೆಸರು ಹೇಳಿದ್ರೆ ಸಾಕು, ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಆ ಲಿಂಕ್ ಇಲ್ಲದೆ ಹೋದರೆ ಎಂದು ಜ್ಞಾನ ಬರದೆ. ಆಚಾರ್ಯ ಮಾಧ್ವರ ಲಿಂಕ್ ಇರಬೇಕು, ಆಚಾರ್ಯ ಪವನೋಸ್ವಾಗಮ್ ಆಗಬೇಕು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಇದೆ, ಅದನ್ನು ಹೇಳಿ ಮುಕ್ತಾಯ ಮಾಡಿ. ನಾಳೆ ದಿವಸ ಇನ್ನು ಸುಧಾಮರ ಕಥೆಯೆಲ್ಲ ಬರುತ್ತೆ, ಕುಚೇಲ ಉಪಾಖ್ಯಾನ ಬಂದಿಲ್ಲ ಅದೆಲ್ಲ ಬರುತ್ತೆ. ಸರ್ವೇಂದ್ರಿಯ ಪ್ರೇ ನಿನ್ನೆ ಯಾರು ಬಂದಿದ್ದಿಲ್ಲ ಅದು ಉಡುಪಿ ಪ್ರಸಾದ ತೊಗೊಳ್ಬೋದು. ನಿನ್ನೆ ಕೆಲವರಿಗೆ ಶಾರ್ಟ್ ಬಿದ್ದಿತ್ತಲ್ಲ ಅವರಿಗೆ, ನೀವು ಬಂದಿತ್ತಾ?